ಗ್ರಂಥದ ಅನುವಾದ ನಡೀತಾ ಇರತಕ್ಕಂಥದ್ದು. ಪವಿತ್ರವಾದ ಜ್ಞಾನಯಜ್ಞದ ಈ ಒಂದು ಪರ್ವಕಾಲದಲ್ಲಿ ಆಚಾರ್ಯರು ಷೋಡಶಿ ಗ್ರಂಥದ ಅನುವಾದವನ್ನು ತಾವು ನಡೆಸಿಕೊಡಲಿದ್ದಾರೆ. ಆಚಾರ್ಯರು ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂತ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತ ಲೀಲಾ ಗೋಪಾಲ ಪಾರಿತಾನ್ ವಿದ್ಯಾ ಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆವರೆಗೂ ಷೋಡಶಿಯಲ್ಲಿ ಬಂಧಕ ಪ್ರಕರಣದ ಚೂರು ಭಾಗವನ್ನು ನೋಡಿದೆವು. ಲಿಂಗ ಶರೀರದ ಲಕ್ಷಣವನ್ನು ಹೇಳ್ತಾ ಬಂದರು. ಲಿಂಗ ಶರೀರ ಹೇಗಿದೆ ಅಂದರೆ 16 ಕಲೆಗಳಿಂದ ಕೂಡಿದ್ದು ಲಿಂಗದೇಹ. 16 ಕಲೆಗಳು ನೆನಪಿದೆಯಾ? ಇಲ್ಲ, ಹೇಳ್ತೇನೆ. ದಶೇಂದ್ರಿಯ, 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಇನ್ನು ಪಂಚಭೂತ. ಪಂಚಭೂತಗಳು ಅಂದರೆ ಗೊತ್ತು. ನಂತರ ಮನಸ್ಸು ಸೇರಿದರೆ 16 ಕಲೆಗಳು. ಈ 16 ಕಲೆಗಳೇ ಮೈನ್ ಪಿಲ್ಲರ್ಸ್. ಯಾವುದಕ್ಕೆ? ಈ ಲಿಂಗದೇಹಕ್ಕೆ. ಈ ಲಿಂಗದೇಹದ ಇದು ತಯಾರಾದದ್ದು ಯಾವುದರಿಂದ ಅಂದರೆ ಹೇಳ್ತಾರೆ, ಅವ್ಯೂಢ ಗುಣತ್ರಯಾತ್ಮಕಂ, ಸೂಕ್ಷ್ಮವಾದ 3 ಗುಣಗಳಿಂದ ತಯಾರಾದದ್ದು ಈ ಲಿಂಗ ಶರೀರ. ಇನ್ನು 3 ಲಕ್ಷಣಗಳಿವೆ ಅಂದರು. ಏನದು? ಪ್ರಕಾಶ, ಕ್ರಿಯಾ, ಆವರಣ, ಲಕ್ಷಣ, ಶಕ್ತಿಯುತಂ ಅಂದರು. ಪ್ರಕಾಶಶಕ್ತಿ, ಕ್ರಿಯಾಶಕ್ತಿ, ಆವರಣ ಶಕ್ತಿ ಅಂತ 3 ಲಕ್ಷಣಗಳಿವೆ ಈ ಲಿಂಗ ಶರೀರಕ್ಕೆ. ಏನಿದು ಪ್ರಕಾಶಶಕ್ತಿ ಅಂದರು? ಈಗ ನಿನ್ನನ್ನು ದೃಷ್ಟಾಂತವೇ ತಗೊಳ್ಳೋಣ. ಯಾವುದು? ಟ್ಯೂಬ್ ಲೈಟ್. ಅದರ ಸುತ್ತು ಟ್ರಾನ್ಸ್ಪರೆಂಟ್ ಪೇಪರ್ ಹಾಕದೆ ಗಟ್ಟಿಯಾಗಿ ಸಿಮೆಂಟದೊಂದು ಟ್ಯೂಬ್ ಹಾಕಿಬಿಟ್ರೆ ಅದರೊಳಗಿಂದ ಬೆಳಕು ಬರುತ್ತಾ ಹೊರಕ್ಕೆ? ಬರುವುದೇ ಇಲ್ಲ. ಆದರೆ ಈ ಲಿಂಗದೇಹ ಹೇಗಿದೆ? ಇಟ್ಸ್ ಟ್ರಾನ್ಸ್ಪರೆಂಟ್. ಅಂದರೆ ಈ ನಮ್ಮ ಜೀವನ ಪ್ರಕಾಶವನ್ನು ತನ್ನ ಮೂಲಕ ಬಿಡುತ್ತೆ. ಪ್ರಕಾಶ ಶಕ್ತಿ ಹೊರಗೆ ಬಿಡುತ್ತದು. ಅಷ್ಟೇ ಅಲ್ಲ, ಕ್ರಿಯಾಶಕ್ತಿ. ಕ್ರಿಯಾಶಕ್ತಿ ಈ ಲಿಂಗದೇಹದ ಪ್ರಧಾನ ಲಕ್ಷಣ. ಏನು ಕ್ರಿಯಾಶಕ್ತಿ ಅಂತ ಹೇಳಿದರೆ, ಈ ಜೀವನದಲ್ಲಿ ನಾನಾ ಕ್ರಿಯೆಗಳು ಮಾಡುವಂಥ ಗುಣವನ್ನು ಅಂದರೆ ಆ ರೀತಿ ಪ್ರವೃತ್ತಿಯನ್ನು ಉಂಟು ಮಾಡುತ್ತೆ. ನಮ್ಮವರು ಹೇಳ್ತಾ ಇರ್ತಾರಲ್ಲ, ಅಯ್ಯೋ ನಮ್ಮನೆಯಲ್ಲಿ ಇವರು ಏನು ಒಂದು ಕ್ಷಣ ಸುಮ್ಮನೆ ಇರಲ್ಲ, ಏನೋ ಒಂದು ಮಾಡ್ತಾ ಇರ್ತಾರೆ. ಅಂದರೆ ಕ್ರಿಯಾ ಆಗ್ತಾ ಇರುತ್ತೆ. ಆ ಕ್ರಿಯಾ ಇದರಿಂದ ಬರುತ್ತೆ. ನಂತರ ಆವರಣ ಲಕ್ಷಣ ಅಂದರು. ಆವರಣ ಅಂದರೆ ನಮ್ಮ ಸುತ್ತು ಲಿಂಗದೇಹ ಇದೆ, ಅದೇನು ಮಾಡುತ್ತಾ ಇದೆ? ನಮ್ಮೊಳಗೆ ಇದ್ದ ದೇವರನ್ನು ತಿಳಿಸಿಕೊಡುತ್ತಾ ಇಲ್ಲ, ಅಂದರೆ ತಿಳ್ಕೊಳ್ಳಿಕ್ಕೆ ಅಡ್ಡಿ ಮಾಡುತ್ತಾ ಇದೆ. ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೂ ಅಡ್ಡಿ ಮಾಡುತ್ತಾ ಇದೆ. ನಮಗೂ ನಮ್ಮ ತಿಳುವಳಿಕೆ ಬಾರದಂತೆ ಮಾಡುತ್ತಾ ಇದೆ, ದೇವರ ತಿಳುವಳಿಕೆ ನಮಗೆ ಬಾರದಂತೆ ಮಾಡುತ್ತಾ ಇದೆ. ಸುಮ್ಮನೆ ನಾವು ಏನೋ ಲಿಂಗ ಶರೀರ ಲಿಂಗ ಶರೀರ ಇದೆಯಂತೆ ಅಂದರೆ ಇಲ್ಲ, ಅದು ಪ್ರಾಬ್ಲಮ್ ಅಲ್ಲಿಂದೇ ಬರ್ತಾ ಇದೆ. ಮೇನ್ ಪ್ರಾಬ್ಲಮ್ ಎಲ್ಲಿ ಅಂತ ನೋಡಿದರೆ ಲಿಂಗ ದೇಹದ್ದೇ ವಾಸನೆ. ಮನೆಯಲ್ಲಿ ವಾಸನೆ ವಾಸನೆ ಎಲ್ಲಿಂದ ಬರ್ತಾ ಇದೋ ಗೊತ್ತಾಗ್ತಾ ಇಲ್ಲ. ಮನೆ ಮಾಮೂಲಾಗಿದ್ದರೆ ಅಡ್ಡಿ ಇಲ್ಲ, ಊರಿಗೆ ಹೋಗಿ ಬಂದವು, ಮನೆಯಲ್ಲಿ ತುಂಬ ವಾಸನೆ ಇತ್ತು. ಆ ವಾಸನೆಯ ಬುಡ ಎಲ್ಲಿದೆ ಹುಡುಕೋವರೆಗೂ ಎಲ್ಲರಿಗೂ ಸಂಕಟ ಸಂಕಟ ಆಗ್ತಾ ಇರುತ್ತೆ. ಆ ಬುಡ ಎಲ್ಲೋ ಮೂಲೆಯಲ್ಲಿ ಕೂತಿರುತ್ತೆ, ಅದು ತೆಗೆದರೆ ಮನೆಯೆಲ್ಲ ಶುದ್ಧ. ಹಾಗೆ ಇಡೀ ನಮ್ಮ ಸಾಧನೆಯಲ್ಲಿ ಈ ಲಿಂಗದೇಹದ ವಾಸನೆ ತುಂಬ ಕೂತಿದೆ. ಏನು ಲಿಂಗದೇಹದ ವಾಸನೆ? ಆಚಾರ್ಯ ನಮಸ್ಕಾರ, ಅಲ್ಲ ಮೇಲೆ ಬರಬೇಕು. ಅಂಥ ಲಿಂಗದೇಹ ಅದರ ಇನ್ನೊಂದು ಲಕ್ಷಣ ಏನು ಅಂದರೆ ಆವರಣ ಲಕ್ಷಣ ಶಕ್ತಿಯುತಂ. ಇಂಥ ಲಿಂಗ ಶರೀರ ನಮ್ಮ ಸುತ್ತು ಇದೆ. ಹೇಗಿದೆ? ಸೂಕ್ಷ್ಮತಮಂ ಲಿಂಗ ಶರೀರಂ ಕ್ಷೀರಂ ನೀರೇಣ ಇವ ಜೀವಚಿತಾ ಸಂಭರಿತಂ. ಇಂಥ ಲಿಂಗ ಶರೀರದ ಅಂಟನ್ನು ದೇವ ನಮಗೆ ಕೊಟ್ಟ ಅಂದರು. ಹೇಗೆ ಕೊಟ್ಟ ಅಂಬುದು ಮೊನ್ನ ಹೇಳಿದೆ. ಅಂದರೆ ಜೀವನ ಪ್ರಕಾಶ ಅಂದರೆ ತಿಳುವಳಿಕೆಗೆ ಈ ಲಿಂಗ ದೇಹದ 3 ಗುಣದ ಸಂಪರ್ಕ ಆಗ್ತಾ ಬಂದಿದೆ. ತಿಳುವಳಿಕೆಗೆ ಅಂಟು ಕೊಡ್ತಾ ಇದ್ದಾರೆ. ಆ ತಿಳುವಳಿಕೆಗೆ ಅಂಟು ಕೊಡೋದು ಅಂದರೆ ಹಾಂ, ಉದೃದೃಷ್ಟಾಂತ ಪ್ರವಚನ ಕೇಳ್ತೀವಿ, ಕೇಳಿದಾಗ ತುಂಬ ಚೆನ್ನಾಗಿರುತ್ತೆ, ಇನ್ನೇನು ನಾಳಿಂದ ಸಾಧನೆ ಶುರು ಮಾಡಿಬಿಡಬೇಕು ಅಂತ ಹೋಗಿರ್ತೀವಿ. ಮನೆಗೆ ಹೋದ ಕೂಡಲೇ ಎಲ್ಲ ಮರೆತೋಗ್ಬಿಟ್ಟಿರ್ತೀವಿ, ಮತ್ತು ಪ್ರವಚನಕ್ಕೆ ಬಂದಾಗ ನೆನಪಾಗುತ್ತೆ, ಹೌದಲ್ಲ ನೀನು ಅಂದ್ಕೊಂಡಿದ್ದೆ ಮಾಡಬೇಕು ಅಂತ. ಎಲ್ಲಿಗೆ ಹೋಯ್ತಿದ್ದು ಅಂದರೆ ಜ್ಞಾನ ಪ್ರತಿಬಂಧನ, ತಿಳಿದದ್ದು ಅನುಷ್ಠಾನಕ್ಕೆ ಬರುವಂತೆ ಮಾಡುತ್ತೆ. ಒಟ್ಟಾರೆ ತಿಳಿದವ ತಿಳಿದೇ ಇದ್ದವ ಇಬ್ಬರೂ ಒಂದೇ ಕಡೆ ಕೂಡುವಂತೆ ಮಾಡಿಬಿಡುತ್ತೆ. ಅಂದರೆ ಅನುಷ್ಠಾನಕ್ಕೂ ಎಲ್ಲದಕ್ಕೂ ಅಡ್ಡಿ ಮಾಡುತ್ತಾ ಇರೋದೇ ಈ ಲಿಂಗದೇಹ. ಹಾಗಾದರೆ ನಮ್ಮ ಇಡೀ ಸಾಧನೆಯ ಗುರಿಯಲ್ಲಿ ಭಗವಂತನ ಪ್ರಾರ್ಥನೆಯ ಮೂಲಕ ಹೇ ಸ್ವಾಮಿ ಈ ಲಿಂಗ ಶರೀರದ ತಾಕತ್ತನ್ನು ಕಡಿಮೆ ಮಾಡಿ 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 ನನ್ನ ತಾಕತ್ತನ್ನು ಬೆಳೆಸಿ, ಅಂದರೆ ನನ್ನೊಳಗೆ ನೀನು ನಿಂತು ವಿಶೇಷ ಸಾಧನೆ ಮಾಡಿಸಯ್ಯ ಅಂತ ಭಗವಂತನ ಪ್ರಾರ್ಥನೆ ಮಾಡಿದಾಗ ಮಾತ್ರ ನಮ್ಮ ಗುರಿಯನ್ನು ನಾವು ಮುಟ್ಲಿಕ್ಕಾಗುತ್ತೆ. ಹಾ, ಇನ್ನು ಹೇಳುತ್ತಾರೆ ಜೀವ ಅಂತ ಈ ಒಳಗೆ ಸ್ವರೂಪ ದೇಹದಿಂದ ಕೂಡಿಕೊಂಡ ಜೀವನನ್ನು ಕರೆಯೋದಲ್ಲ, ಸಾಮಾನ್ಯವಾಗಿ ಕರೆಯೋದು ತಸ್ಮಿಂಶ್ಚ ಚಿದಚಿನ್ಮಿಶ್ರೇ ಪಿಂಡೇ ಏವ ಜೀವಶಬ್ದ ವ್ಯವಹಾರ ಯಾವತ್ ಪರಮಮುಕ್ತಿ. ಪರಮಮುಕ್ತಿಯ ಪರ್ಯಂತ ಜೀವ ಜೀವ ಅಂತ ಕರೆಯೋದು ಈ ಲಿಂಗ ಶರೀರದಿಂದ ಕೂಡಿಕೊಂಡ ಜೀವ ಇದ್ದಾನಲ್ಲ, ಎರಡನ್ನೂ ಸೇರಿಸಿಯೇ ಜೀವ ಜೀವ ಅಂತ ಕರೀತಾರೆ. ಅಂದರೆ ಯದ್ಯಪಿ ಒಳಗೆ ಜೀವ ಬೇರೆ, ಲಿಂಗದೇಹ ಜಡ, ಆದರೆ ಸಾಮಾನ್ಯವಾಗಿ ಎರಡನ್ನೂ ಭಗವಂತ ಎಷ್ಟು ಮಿಶ್ರಣ ಮಾಡಿದ ಅಂದರೆ ಲಿಂಗದೇಹ ಬೇರಾಗುವ ಪರ್ಯಂತ ಲಿಂಗದೇಹ ಒಂದಿದೆ ಎಂಬ ಎಚ್ಚರವೂ ನಮಗೆ ಬಾರದಷ್ಟು ಬೆರೆತು ಹೋಗಿದೆ ನಮ್ಮಲ್ಲಿ ಎಂದರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ಲಿಂಗದೇಹ ನಮ್ಮ ಸುತ್ತೂ ಇದ್ದು ನಮ್ಮ ಜೊತೆಗೇನೆ ಇದ್ದು ನಮ್ಮ ತಿಳುವಳಿಕೆ ಹೊರಗೆ ಬರಲಿಕ್ಕೂ ಒಳಗೆ ಹೋಗ್ಲಿಕ್ಕೂ ಅಡ್ಡಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೊಂದು ದೃಷ್ಟಾಂತ ಕೊಡುತ್ತಾರೆ. ಯಥಾ ದೀಪ ಭೂತಾಂತರ ಸಂವಲಿತೋಪಿ ತೇಜೋ ಅಪ್ರತಿಗಂ ಅಂತ. ದೀಪ ಇರುತ್ತೆ, ಉರಿತಾ ಇರುತ್ತೆ. ಆ ದೀಪ ಉರಿಯಬೇಕಾದರೆ ಅಂದರೆ ಕಂಬಶನ್ ಆಗಬೇಕಾದ್ರೆ ಅಗ್ನಿ ಇರಬೇಕು, ವಾಯು ಇರಬೇಕು, ಭೂಮಿಗೆ ಸಂಬಂಧಪಟ್ಟ ತೈಲ ಗ್ಯಾಸು ಯಾವುದೋ ಒಂದಿರಬೇಕು. ಈ ಮೂರು ಸೇರಿದರೇನೆ ಉರಿ ಅಂತ ಬರುತ್ತೆ. ಅಲ್ಲಿ ದೀಪ ವಿನ್ನ ಬೇರೆ ಅಗ್ನಿ ಇದೆ, ಅಗ್ನಿಗೆ ವಾಯು ಮತ್ತು ಈ ತೇಜ ಭೂಮಿಗೆ ಸಂಬಂಧಪಟ್ಟಂತಹ ಎಣ್ಣೆ ಎರಡು ಭೂತಗಳು ಅಂದರೆ ಭೂಮಿ ಮತ್ತು ವಾಯು ಎರಡು ಸೇರಿದ್ರೂ ಕೂಡ ಈ ಅಗ್ನಿಯ ತೇಜಸ್ಸಿಗೆ ಹೇಗೆ ಅಡ್ಡಿ ಬರಲ್ಲವೋ, ಅಗ್ನಿಯ ತೇಜಸ್ಸು ತಾನಾಗಿ ಬರ್ತಾ ಇದು ಬರಲಿಕ್ಕೆ ಸಹಕಾರಿಗಳೇ ಆಗ್ತಾ ಇವೆಯೋ, ಹಾಗೆ ಜೀವನ ತಿಳುವಳಿಕೆ ಹೊರಗಿನದು ಗ್ರಹಣ ಮಾಡಲಿಕ್ಕೂ ಒಳಗೆ ತಿಳ್ಕೊಳ್ಳಿಕ್ಕೂ ಎಲ್ಲದಕ್ಕೂ ಕೂಡ ಇದು ಅಡ್ಡಿ ಮಾಡದೆ ಇದೆ ಎಂಬುದ ದೃಷ್ಟ ಅಂತ ಕೊಡತಾ ಇದ್ದಾರೆ. ಸರಿ, ಇಷ್ಟೆಲ್ಲ ಹೇಳಿದ್ರಲ್ಲ, ಈ ಲಿಂಗ ದೇಹ ನಮಗೆ ಅಡ್ಡಿ ಆಗಿದೆ, ಆದರೆ ಸಾಧನೆ ಮಾಡಲಿಕ್ಕೆ ವಿಶೇಷವಾಗಿ ಒಂದು ಆಚಮನ ಮಾಡಲಿಕ್ಕೆ ಏನೇ ಮಾಡಲಿಕ್ಕಾದರೂ ಹೇಳ್ತಾರೆ ವಿಶೇಷತಃ ಉಪಕಾರ ಅಪಕಾರ ಅಕ್ಷಮ. ಎಷ್ಟಿದೆ ಈ ಲಿಂಗದೇಹ ಅಂದರೆ ಜೀವ ಎಷ್ಟಿದ್ದಾನೆ ನೋಡಿ, ಕುದುರೆ ಬಾಲದ ಕೊನೆಯ ಕೂದಲು ಹೇಳಿದೆ ಪರಮಾಣು ಜೀವ. ಅವನು ಟೈಟಾಗಿ ಒಂದು ಸ್ವೆಟರ್ ಹಾಕ್ಕೊಂಡ್ರೆ ಹೇಗಿರುತ್ತೆ, ಮೈ ತುಂಬ ಆ ಥರ ಇದೆ. ಇದು ಬಹಳ ಸೂಕ್ಷ್ಮ. ಇಂಥ ಸೂಕ್ಷ್ಮವಾದ ಲಿಂಗ ಶರೀರ ಕಟ್ಟಿಕೊಂಡು ಒಂದು ಆಚಮನ ಮಾಡಲಿಕ್ಕಿಲ್ಲ, ಉದ್ಧರಣೆ ಎತ್ತಲಿಕ್ಕೂ ಇಲ್ಲ. ನಮ್ಮ ಕೂದಲಿನ ಸಾವಿರ ಭಾಗವೂ ಇಲ್ಲ ಈ ಜೀವ ಅಂತಾರೆ. ಇಂಥ ಈ ಲಿಂಗದೇಹದ ಮೇಲೆ, ಈ ಲಿಂಗದೇಹ ದೇವರು ಕೊಟ್ಟದ್ದಲ್ಲ, ಲಿಂಗದೇಹ ದೇವರು ಕೊಟ್ಟದ್ದಲ್ಲ, ಸಹಜವಾಗಿ ನಮಗಿರುವಂಥದ್ದು. ಇದರ ಮೇಲೆ ಭಗವಂತ ಏನು ಮಾಡಿದ, ಇನ್ನೊಂದು ಶರೀರ ಕೊಟ್ಟ. ಮೂಲರೂಪಿ ನಾರಾಯಣ ತನ್ನ ಉದರದಲ್ಲಿರುವಂತಹ ಜೀವರಾಶಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮೊದಲು ತನ್ನದೇ ರೂಪಗಳ ಸೃಷ್ಟಿ ಮಾಡಿದ, ತನ್ನದೇ ರೂಪಗಳನ್ನು ತಾನು ತಗೊಂಡ. ಅದನ್ನು ಶುದ್ಧ ಸೃಷ್ಟಿ ಅಂತಾರೆ. ಏನು ಶುದ್ಧ ಸೃಷ್ಟಿ ಅಂದರೆ, ನಾರಾಯಣ ರೂಪಿ ಭಗವಂತ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ನಾಲ್ಕು ರೂಪಗಳಿಂದ ಹೊರಟ. ಆ ಹೊರಟದ್ದು ಹೇಗೆ ಹೊರಟ ಅಂದರೆ, ಹೇಳುತ್ತಾರೆ ದೀಪಾಂತ ದೀಪಾಂತರವತ್, ದೀಪದಿಂದ ದೀಪ ಪೊರಮಟ್ಟಂತೆ ಅಂತ ದಾಸರಾಯರು ಹೇಳುತ್ತಾರೆ. ಅದಕ್ಕೆ ಹೇಳುತ್ತಾರೆ ದೀಪದಿಂದ ದೀಪ ಹಚ್ಚಿದಾಗ ಈ ದೀಪ ಉರಿತಾ ಇದೆ, ಹಿಂದಿನ ದೀಪ ಕಡಿಮೆ ಆಗಿತಾ ಇಲ್ಲ, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ. ಅದಕ್ಕೆ ಹೇಳ್ತಾರೆ ಈಶದಪಿ ವಿಕಾರಾಭಾವೇನ, ಚೂರೂ ವಿಕಾರವಿಲ್ಲ. ದೇವರ ಒಂದು ರೂಪದಿಂದ ಒಂದು ರೂಪ ಬರೋದು, ಚೂರೂ ವಿಕಾರವಿಲ್ಲದ್ದರಿಂದ ಈ ಸೃಷ್ಟಿ ಭಗವಂತನ ರೂಪಗಳ ಸೃಷ್ಟಿಗೆ ಶುದ್ಧ ಸೃಷ್ಟಿ ಅಂತ ಕರೀತಾರೆ. ಆ ಕಾಲಕ್ಕೆ ಭಗವಂತೇನು ಮಾಡಿದ, ತನ್ನ ಉದರದಲ್ಲಿರುವಂತಹ ಜೀವರಾಶಿಗಳನ್ನ ತನ್ನದೇ ಆದ ರೂಪ ಅನಿರುದ್ಧ ರೂಪದ ಗರ್ಭದಲ್ಲಿಟ್ಟ. ಎಲ್ಲ ಜೀವರಾಶಿಗಳು ಯಾರ್ಯಾರು ಸೃಷ್ಟಿಗೆ ಬರಬೇಕೋ ಅವರನ್ನ ಅನಿರುದ್ಧ ನಾಮಕ ಭಗವಂತನ ಉದರದಲ್ಲಿಟ್ಟಾಗ ಅಲ್ಲಿ ಜೀವರಾಶಿಗಳಿಗೆ ಒಂದು ಪೊರೆ ಬಂತು. ಅದು ಕೂಡ ಎಂಥದ್ದು ಅಂದರೆ ವಿಶೇಷವಾಗಿರತಕ್ಕಂಥ ಈ 16 ಕಲೆಗಳಿಂದಲೇ ಕೂಡಿರತಕ್ಕಂಥ ವಿಶೇಷವಾದ ಒಂದು ಪೊರೆ ಬಂತು. ಅಂದರೆ ಲಿಂಗ ದೇಹಕ್ಕೆ ಪ್ರೊಟೆಕ್ಷನ್ ಆಗಿ ಒಂದು ಪೊರೆ ಕೊಟ್ಟ, ದೇಹ ಕೊಟ್ಟ. ಆ ದೇಹಕ್ಕೆ ಹೆಸರು ಅನಿರುದ್ಧ ದೇಹ ಅಂತ. ಅನಿರುದ್ಧ ನಾಮಕ ಭಗವಂತನಿಂದ ದತ್ತವಾದ ದೇಹ ಆದ್ದರಿಂದ ಅದಕ್ಕೆ ಅನಿರುದ್ಧ ದೇಹ ಅಂತ ಹೆಸರು. ಅದು ಕೂಡ ಎಂಥದ್ದಾಯಿತು, ಸೂಕ್ಷ್ಮವೇ ಆಯಿತು, ಸೂಕ್ಷ್ಮವೇ ಆಯಿತು. ಅದರ ಮೇಲೆ ಇನ್ನೊಂದು ದೇಹ ಕೊಟ್ಟ, ಅದೇ ಈ ಸ್ಥೂಲ ದೇಹ ಅಂದರು. ಈ ಸ್ಥೂಲ ದೇಹ ಎಂಥದ್ದು, ಆ 16 ಕಲೆಗಳೇ ಚೆನ್ನಾಗಿ ಚೆನ್ನಾಗಿ ಬಿಡಿಸಿ ವಿಶೇಷವಾಗಿ ದೊಡ್ಡದಾಗಿ ಕೊಟ್ಟ. ಎಷ್ಟು ದೊಡ್ಡದು ಅಂದರೆ ಆ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಬೆರತ, ಮೂರು ದೇಹಗಳು ಬೆರತ ಆ ಜೀವ ಈ ಶರೀರದ ಹೇಳುತ್ತಾರೆ ಕೇಶ ಸಾಸಿರ ಭಾಗ ಗೈಸಲು, ಎಷ್ಟಿರುತ್ತೋ ಅಷ್ಟು ಇರಲ್ಲ ಜೀವ ಅಂತ. ಅಂಥ ಆ ಜೀವನಿಗೆ ಈ ಶರೀರದ ನಿರ್ಮಾಣ ಕೊಟ್ಟ. ಸ್ಥೂಲ ಶರೀರಂ ನಿರ್ಮಾಯ. ಆವಾಗ ಈ ಸ್ಥೂಲ ಶರೀರದಲ್ಲಿ ಜೀವನನ್ನ ಪ್ರವೇಶ ಮಾಡಿಸ್ತಾನೆ. ಹೇಗೆ ಪ್ರವೇಶ ಮಾಡಿಸ್ತಾನೆ ಅಂದರೆ ಸ್ವಯಂ ತತ್ರ ಜೀವಂ ಅಂಗಾರೇ ವಹ್ನಿಮಿವ ನಿವೇಶ್ಯ ಅಂತ. ಈ ಇಜ್ಜಲು, ಇಜ್ಜಲನ್ನ ಹೊತ್ತಿಸಿದಾಗ ಅದು ಅಂಗಾರ ಆಗುತ್ತೆ. ನಾವು ಹಚ್ಚೋದು ಅಂಗಾರ ಅಲ್ಲ, ಅಂಗಾರ ಶೇಷ ಅದು. ಭಗವಂತನಿಗೆ ಧೂಪ ಹಾಕಿದ ಮೇಲೆ, ನೀರಲ್ಲಿ ತಣ್ಣಗೆ ಮಾಡಿದ ಮೇಲೆ ಅದನ್ನು ಇಡ್ತೀವಿ. ಅಂಗಾರವನ್ನೇ ಹಿಡಿದು ಯಾರು ಹಚ್ಚೋರು ಯಾರೂ ಇಲ್ಲ. ಅಂದರೆ ಅಂಗಾರ ಅಂದರೆ ಕೆಂಡ, ಅಂಗಾರ ಅಂದರೆ ಕೆಂಡ. ಆ ಅಂಗಾರ ಹೇಗಿರುತ್ತೆ, ಅದರಲ್ಲಿ ಅಗ್ನಿ ಇರುತ್ತೆ. ಎರಡಿದೆಯಲ್ಲ, ಇಜ್ಜಲು ಇದೆ, ಅದರೊಳಗೆ ಅಗ್ನಿ ಇದೆ. ಈಗ ಹೋಮಕ್ಕೆ ಅಗ್ನಿ ತನ್ನಿ, ಅಗ್ನಿ ತನ್ನಿ ಅಂದಾಗ ಏನು ತರ್ತಾರೆ, ಇಜ್ಜಲೆ ಸಹಿತ ಅಗ್ನಿಯನ್ನು ತರ್ತಾರೆ. ಬರೀ ಅಗ್ನಿ ತರ್ಲಿಕ್ಕಾಗುತ್ತಾ, ಇಜ್ಜಲು ಇಲ್ಲದೆ ಉರಿಯುವಂತಹ ಕೆಂಡವನ್ನೇ ತರ್ತಾರೆ. ಆ ತರುವಾಗ ಅದನ್ನು ನೋಡಿ ಏನಂತೀವಿ, ಅಗ್ನಿಯನ್ನು ತಂದ್ರು. ಆದರೆ ಅಲ್ಲಿ ಬರೇ ಅಗ್ನಿಯನ್ನು ತಂದದ್ದಲ್ಲ, ಇಜ್ಜಲನ್ನೂ ತಂದದ್ದು. ಕಾಣಿಸಿದ್ದು ಯಾವುದು, ಇಜ್ಜಲು ಕಾಣಿಸ್ತಾ ಇದೆ, ಇಜ್ಜಲು ಕಾಣಿಸ್ತಾ ಇದೆ, ಒಳಗೆ ಅಗ್ನಿ ಇದೆ. ಇಜ್ಜಲು ಸಹಿತ ಅಗ್ನಿಗೆ ಶಬ್ದ ಪ್ರಯೋಗ ಅಗ್ನಿ ಅಗ್ನಿ ಅಂತ ಕರೀತಾ ಇದ್ದೇವೆ. ಇನ್ನೊಂದು ಇರುತ್ತೆ, ಒಳಗೆ ಅಗ್ನಿ ಬೇರೆ ಇದೆ ಎಂಬುದು ಮರ್ತು ಹೋಗಿರ್ತೇವೆ. ಯದ್ಯಪಿ ಇಜ್ಜಲು ಬೇರೆ ಅಗ್ನಿ ಬೇರೆ ಆಗಿದ್ರು ಅದನ್ನು ನೋಡಿಕೊಳ್ಳೇ ಅದೇ ಅಗ್ನಿ ಅಗ್ನಿ ಅಂತ. ಅದಕ್ಕೆ ಇವ ಅಂತ ದೃಷ್ಟ ಅಂತ ಕೊಡ್ತಾ ಇದೆ. ಜೀವನನ್ನ ಈ ಶರೀರದೊಳಗೆ ಭಗವಂತ ಹೇಗೆ ಸೇರಿಸಿದ, ಅಭಿಮಾನ ಹೇಗೆ ಕೊಟ್ಟ ಅಂದರೆ, ಈ ಶರೀರವನ್ನು ನೋಡಿ ಜೀವ ಯಾವಾಗಲೂ ಕೂಡ ಇದು ನಾನೇ ಇದು ನಾನೇ ಎಂಬ ಭಾವನೆ ಬರುವಂತೆ. ಒಟ್ಟಾರೆ ಈ ಶರೀರ ನೋಡಿದಾಗ ಬೇರೊಬ್ಬ ಜೀವ ಇದ್ದಾನೆ ಎಂಬ ಎಚ್ಚರವೇ ಬಾರದ ರೀತಿಯಲ್ಲಿ ಜೀವನನ್ನು ಒಳಗಿಡ್ತಾ ಇದ್ದಾನೆ. ಅದಕ್ಕೆ ಅಲ್ಲ ನಾವು ಉಪನ್ಯಾಸ ಮಾಡ್ತೀವಿ, ಏನಂತ, ಜೀವ ಬೇರೆ ಜಡ ಬೇರೆ, ಜೀವ ಜಡ ಭೇದ ಸರ್ವತ್ರ ಅಂತ, ಪಂಚಭೇದ ಅಂತ ನಾವು ಹೇಳ್ತೀವಿ. ನೀವು ಕೇಳ್ತೀರಾ, ಇಬ್ಬರೂ ಸೇರಿ ಬೆಳಿಗ್ಗೆ ಸ್ನಾನ ಆದ ಮೇಲೆ ಕನ್ನಡಿ ಮುಂದೆ ನಿಂತಾಗ ಮಾಡೋದೇನು, ಕನ್ನಡಿ ಮುಂದಾಗ ನಿಂತಾಗ ಒಳಗೆ ಕಾಣಿಸೋದು ನೋಡಿದರೆ ನಾನೇ ಎಷ್ಟು ಚೆನ್ನಾಗಿದ್ದೇನೆ ಅಂತ ಒಂದು ಗಂಟೆ ಕಾಲ ಕಳೆಯೋದು. ಹೌದು ತಾನೇ, ನಾನೆಷ್ಟು ಚೆನ್ನಾಗಿದ್ದೇನೆ, ನಾನೆಷ್ಟು ಚೆನ್ನಾಗಿದೆ, ಅದು ನಾನಾ? ಕಾಣಿಸೋದು ಯಾರು, ಶರೀರ. ಹುಟ್ಟಿದಾಗ್ಲಿಂದ, ಬೇಕಾದ್ರೆ ನೀವು ಮನಸ್ಸಲ್ಲಿ ಮನಮುಟ್ಟಿ ನೋಡಿಕೊಳ್ಳಿ, ಹುಟ್ಟಿದಾಗ್ಲಿಂದ ಇವತ್ತಿನ ದಿನ ಪರ್ಯಂತ ಆ ಕನ್ನಡಿಯಲ್ಲಿ ನೋಡುವಾಗ ಇದು ಬೇರೆ ಇದು ನಾನಲ್ಲ ಅಂತ ಎಚ್ಚರ ಒಂದು ದಿವಸ ಆದರೂ ಬಂತ? ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇಲ್ಲವೇ ಇಲ್ಲ. ಹೇಳೋದು ದ್ವೈತ, ಮಾಡೋದೆಲ್ಲ ಅದ್ವೈತ. ಜೀವಕ್ಕೂ ಜಡಕ್ಕೂ ಭೇದ ಇದೆ ಅಂತ ಹೇಳೋದು ಅಭೇದ ಚಿಂತನೆ ಮಾಡ್ತಾ ಮಾಡ್ತಾ ಗಂಟೆ ಗಂಟೆ ಉಪಾಸನೆ. ಕನ್ನಡಿ ಮುಂದೆ ಕೂತು ಇದು ನಾನೇ ಇದು ನಾನೇ ಇದು ನಾನೇ ಎಂದು ಉಪಾಸನೆ ಬೇರೆ ಶುರು ಆಗಿರುತ್ತದೆ. ಹೌದಲ್ಲೋ? ಅಂದರೆ ಜಡವನ್ನು ನೋಡಿ ನಾನೇ ಅಂತ. ಅದನ್ನೇ ಭಾಗವತ ಹೇಳುತ್ತೆ, ತ್ರಿಧಾತುಕೆ ಕುಣಪೆ ಆತ್ಮಧೀಹಿ. ಈ ಮೂರು ಧಾತುಗಳಿಂದ ತಯಾರಾದಂಥ ಕುಣಪೆ ಈ ಶರೀರದಲ್ಲಿ ಆತ್ಮಧೀಹಿ, ಇದೇ ನಾನು 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 ಅಂತ ಬರ್ತಾ ಇದೆ. ಅದು ಹೇಗೆ ಬಂತು ಅದನ್ನು ಹೇಳುತ್ತಾರೆ. ಭಗವಂತ ಜೀವನನ್ನು ಹೇಗೆ ಪ್ರವೇಶ ಮಾಡಿಸ್ತಾನೆ ಅಂದರೆ ಆ ಎಚ್ಚರ ಹೋಗುವಂತೆ ಮಾಡಿಸ್ತಾನೆ. ಯಾಕೆಂದರೆ ಅವನ ಕರ್ಮ ಕೂತಿದೆ, ಆದ್ದರಿಂದ ಅವನಿಗೆ ಆ ಎಚ್ಚರ ಕಳೆದು ಬಿಡ್ತಾನೆ. ನಂತರ ಸಾಧನೆಯಿಂದ ಎಚ್ಚರ ಬರಬೇಕದು. ಮುಂದೆ ಹೇಳುತ್ತಾರೆ, ಈ ಶರೀರದಲ್ಲಿ ಜೀವನನ್ನು ಪ್ರವೇಶ ಮಾಡಿಸಿ ಅವನಿಂದ ಕರ್ಮ ತಾನೇ ಮಾಡಿ ಮಾಡಿಸ್ತಾನೆ. ಆ ಮಾಡಿಸಲಿಕ್ಕೇನು ಮಾಡುತ್ತಾನೆ ಅಂದರೆ, ತನ್ನ ಆಜ್ಞಾಧಾರಿಗಳಾದ ದೇವ ಬ್ರಹ್ಮ ರುದ್ರ ಇಂದ್ರಾದೀನ್ ಪುಷ್ಕರಾಂತಾನ್ ದೇವಾನ್ ದೇವಾರೀಂಶ್ಚ, ಬ್ರಹ್ಮಾದಿ ಪುಷ್ಕರಾಂತ ದೇವತೆಗಳನ್ನು ಮತ್ತು ಮೂರು ಜನ ಅಲ್ಲ, ದೇವ ಮಾನವ ದಾನವ ಅಂತ ಮೂರು ವರ್ಗ. ಅದರಲ್ಲಿ ಈ ಮಾನವರಲ್ಲಿ ದೇವತೆಗಳನ್ನ ದಾನವರನ್ನ ಸೇರಿಸ್ತಾನೆ. ದೇವತೆಗಳನ್ನ ಬ್ರಹ್ಮಾದಿ ಸಕಲ ದೇವತೆಗಳನ್ನ, ದೇವತೆಗಳ ಅರಿಗಳನ್ನ ಶತ್ರುಗಳನ್ನ ಒಳಗೆ ಪ್ರವೇಶ ಮಾಡಿಸ್ತಾನೆ. ಇವರ ಹೆಸರು ಕೊಡುತ್ತಾರೆ. ಇವರೆಂಥವರು ಅಂದರೆ ಒಬ್ಬೊಬ್ಬರು ಕೂಡ ಕಾರ್ಯ ಕಾರಣ ಪ್ರೇರಕಾನ್ ಬ್ರಹ್ಮ ರುದ್ರ ಇಂದ್ರಾದೀನ್ ಪುಷ್ಕರಾಂತಾನ್ ದೇವಾನ್ ದೇವಾರೀಂಶ್ಚ ಅಧಿಷ್ಠಾಯ ಜೀವಾನ್ ಅಧಿತಿಷ್ಠತಿ. ಈ ಬ್ರಹ್ಮಾದಿ ದೇವತೆಗಳೆಲ್ಲ ಅವರೆಲ್ಲರಿಗೂ ಕೂಡ ಒಂದು ಹೆಸರನ್ನು ಕೊಡ್ತಾ ಇದ್ದಾರೆ, ಕಾರ್ಯ ಕಾರಣ ಪ್ರೇರಕಾನ್ ಅಂತ ಹೇಳ್ತಾರೆ. ಏನಿದು ಅಂದರೆ, ಈಗ ಮಹತ್ತತ್ವ ಇದೆ, ಮಹತ್ತತ್ವ ಮಹತ್ತತ್ವ ಅದು ಅವ್ಯಕ್ತ ತತ್ವದಿಂದ ಬಂದದ್ದು. ಹೌದು ತಾನೆ? ಹಾಗಾದರೆ ಮಹತ್ತತ್ವ ಬರಲಿಕ್ಕೆ ಕಾರಣ ಯಾವುದು? ಅವ್ಯಕ್ತ ತತ್ವ. ಅವ್ಯಕ್ತ ತತ್ವದ ಕಾರ್ಯ ಮಹತ್ತತ್ವ. ಹೌದಾ? ಮಹತ್ತತ್ವ ಕಾರ್ಯ ಆಯಿತು, ಅವ್ಯಕ್ತ ತತ್ವ ಕಾರಣ ಆಯಿತು. ಈ ಮಹತ್ತತ್ವದಿಂದ ಹುಟ್ಟೋದು ಯಾವುದು? ಅಹಂಕಾರ ತತ್ವ. ಹಾಗಾದರೆ ಈ ಮಹತ್ತತ್ವ ಅಹಂಕಾರ ತತ್ವಕ್ಕೆ ಕಾರಣವೂ ಆಯಿತು. ಒಂದೇ ಮಹತ್ತತ್ವ, ಒಂದೇ ಮಹತ್ತತ್ವ ಅವ್ಯಕ್ತ ತತ್ವದ ಕಾರ್ಯ ಅಹಂಕಾರ ತತ್ವಕ್ಕೆ ಕಾರಣ, ಇನ್ನೊಂದರ ಕಾರ್ಯ ತಾನಿನ್ನೊಂದಕ್ಕೆ ಕಾರಣ, ಈ ಥರ ಇದೆ. ಅಷ್ಟೇ ಅಲ್ಲ, ಪ್ರೇರಕಾನ್. ಹಾಗೆ ಈ ಅಭಿಮಾನಿಗಳಾದ ದೇವತೆಗಳು ಹೇಗಿದ್ದಾರೆ, ಒಬ್ಬರಿಂದ ಒಬ್ಬರು ಬರ್ತಾರೆ, ತಮ್ಮಿಂದ ಇನ್ನೊಬ್ಬರಿಗೆ ಹುಟ್ಟು ಕೊಡುತ್ತಾರೆ, ತಮಕ್ಕಿಂತ ಕಡಿಮೆಯಾದವರಿಗೆ ಪ್ರೇರಕರಾಗಿರುತ್ತಾರೆ. ಒಬ್ಬೊಬ್ಬರಲ್ಲೂ ಈ ಮೂರು ಕಾರ್ಯ ಕಾಣಿಸ್ತಾ ಇದೆ, ಒಂದು ಕಾರ್ಯ ಆಗಿರೋದು, ಒಂದು ಕಾರಣ ಆಗಿರೋದು, ಒಂದು ಪ್ರೇರಕರಾಗಿರೋದು. ಇಂಥ ಬ್ರಹ್ಮ ರುದ್ರ ಇಂದ್ರಾದಿಗಳು ಮತ್ತು ಪುಷ್ಕರಾಂತ ದೇವತೆಗಳನ್ನ ನಮ್ಮ ಶರೀರದಲ್ಲಿಟ್ಟ, ಮತ್ತು ಈ ಶರೀರದೊಳಗೆ ದೈತ್ಯರನ್ನು ಸೇರಿಸಿದ, ಆ ಇಬ್ಬರ ಮೂಲಕ ಜೀವರ ಕಾರ್ಯವನ್ನ ಮಾಡಿಸ್ತಾ ಇದ್ದಾನೆ. ಅದು ಮಾಡಿಸೋದು ಹೇಗೆ ಎಂಬುದು ತುಂಬಾ ವಿಸ್ತಾರವಾಗಿ ಮುಂದಿನ ಪ್ರಕರಣ ಅಂದರೆ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾರೆ. ನಮ್ಮ ಇಂದ್ರಿಯಗಳು ಹೇಗಿವೆ, ಅಲ್ಲಿ ದೇವತೆಗಳಾಗಲಿ ದೈತ್ಯರಾಗಲಿ ಹೇಗೆ ಹೇಗೆ ಪ್ರವೇಶ ಆಗಿದ್ದಾರೆ, ಒಳಗೆ ಭಗವಂತ ಎಷ್ಟೆಷ್ಟು ರೂಪಗಳಿಂದ ಇದ್ದಾನೆ. ಆ ವ್ಯಾಪಾರ ಆಗುವಾಗ, ಒಂದೊಂದು ಇಂದ್ರಿಯದ ಕೆಲಸ ಆಗುವಾಗ ಆ ಭಗವಂತನ ರೂಪಗಳು ಎಷ್ಟೆಷ್ಟು ಪ್ರಕಟ ಆಗುತ್ತೆ, ಇವೆಲ್ಲ ವಿಸ್ತಾರವನ್ನು ಅಲ್ಲಿ ತಿಳಿಸಿಕೊಡುತ್ತಾರೆ. ಅದೆಲ್ಲ ನಮಗೆ ಯಾಕೆ ಅಂತ ಪ್ರಶ್ನೆ ಬಂದರೆ ಅದಕ್ಕುತ್ತರ ಭಾಗವತದಲ್ಲಿ ಕೊಡುತ್ತಾರೆ. ನಾರದರಿಂದ ಉಪದೇಶವನ್ನು ಪಡೆದಂಥ ಪ್ರಿಯವ್ರತ ರಾಜ ಸಾಧನೆ ಮಾಡುತ್ತಿದ್ದ. ಏನು ಸಾಧನೆಯ ಚೌಕಟ್ಟೇನು ಅಂದರಲ್ಲಿ ಹಾಕ್ತಾರೆ, ವಾಸುದೇವಿ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ ಅಂತ ಹೇಳ್ತಾರೆ. ಕಾರಕಗಳು ಅಂದರೆ ಇಂದ್ರಿಯಗಳು, ಕಾರಕಗಳ ಕ್ರಿಯೆ ಅಂದರೆ ಈ ಇಂದ್ರಿಯಗಳಿಂದ ಆಗುವ ಚಟುವಟಿಕೆಗಳು, ಕ್ರಿಯಾ ಕಲಾಪ ಅಂದರೆ ವಿಶೇಷವಾಗಿರತಕ್ಕಂಥ ಈ ಇಂದ್ರಿಯಗಳ ಚಟುವಟಿಕೆಗಳೇನಿವೆ ಅಂದರೆ ಚಟುವಟಿಕೆಗಳಲ್ಲಿ ಪ್ರಕಟ ಆಗುವ ಭಗವಂತನ ರೂಪಗಳೇನಿವೆ ಆ ರೂಪಗಳನ್ನೆಲ್ಲವೂ ಕೂಡ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡುತ್ತಾ ನಾವು ಮಾಡಬೇಕಾಗಿದ್ದು ಸಿಲೆಬಸ್ ಕೊಡ್ತಾ ಇದ್ದಾರೆ. ಅವರ ಹಂತದಲ್ಲಿ ನಾವು ಮಾಡದಿದ್ರೂ ನಮ್ಮ ಹಂತದಲ್ಲಿ ಚಿಂತನೆ ಆದರೂ ಮಾಡಿ. ಉಪಾಸನಾ ಶಬ್ದ ಉಚ್ಚಾರ ಮಾಡಲಿಕ್ಕೂ ನಮಗೀಗ ಯೋಗ್ಯತೆ ಇಲ್ಲ. ನಾವಿವಾಗ ಮಾಡೋದೆಲ್ಲ ಬರೇ ಸ್ಮರಣೆಯಲ್ಲೇ ಹೋಗ್ತಾ ಇದೆ. ಆ ಸ್ಮರಣೆ ಆದರೂ ಮಾಡಿ. ಇಂದ್ರಿಯಗತ ವ್ಯಾಪಾರ ಭಗವಂತ ಹೇಗೆ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವೇ ಇಲ್ಲದೆ ಏನು ಸಾಧನೆ ಮಾಡಿದರೂ ಅದು ಸಾಧನೆಗೆ ಲೆಕ್ಕಕ್ಕೆ ಬರಲ್ಲ ಅಂತ ದಾಸರಾಯರು ಅದನ್ನು ಡಿಸ್ಕಾರ್ಡ್ ಮಾಡಿಬಿಡುತ್ತಾರೆ. ಅಲ್ಲಿ ಹೇಳುತ್ತಾರೆ, ಇಂಥ ಜೀವನ ಒಳಗೆ ದೇವತೆಗಳ ಮೂಲಕ ತಾನು ನಿಂತ ಮೇಲೆ ಭಗವಂತ ನೋಡಿದನಂತೆ ಈ ಜೀವನಿಗೆ ಜೀವ ಗೊತ್ತಾಗದಂತೆ ಒಂದು ಪೊರೆ, ದೇವರು ಗೊತ್ತಾಗದಂತೆ ಒಂದು ಪೊರೆ ಒಳಗೆ ಕೂತಿದೆ. ಯಾವುದು? ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎರಡು. ಎರಡರಿಂದ ಏನಾಯಿತು ಅಂದರೆ ಈ ಸಂಸಾರಾವಸ್ಥೆಯಲ್ಲಿ ಜೀವನ ಸ್ವರೂಪಭೂತವಾದ ಆನಂದ ಅವನಿಗೆ ಅನುಭವಕ್ಕೆ ಬರಲ್ಲ. ಅದನ್ನು ಬಂಧನ ಮಾಡಿಬಿಟ್ಟ ಸ್ವಾಮಿ. ಸದ್ಯಕ್ಕಿದರ ಉಪಯೋಗವಿಲ್ಲ, ಮುಂದೆ ಮೋಕ್ಷದಲ್ಲೇ ಇದು ಕೊಡಬೇಕಾಗಿದ್ದು, ಸದ್ಯಕ್ಕೆ ಒಳಗಿನ ಆನಂದ ಇವನಿಗೆ ಇಲ್ಲ ಅಂತ ಕಟ್ಟಿ ಹಾಕಿದ. ಇಷ್ಟು ಸೆಟಪ್ ಮಾಡಿ ಅವಾಗ ಪ್ರಶ್ನೆ ಬರುತ್ತೆ, ಹಾಗಾದರೆ ದಿನನಿತ್ಯ ನಾವು ತಿನ್ನೋದು ಕುಡಿಯೋದು ನೋಡೋದು ಕೇಳೋದು ನಾನಾ ಸುಖ ಪಡ್ತಾ ಇರ್ತೀವಲ್ಲ, ಮತ್ತೆ ನಮ್ಮ ಸ್ವರೂಪದಲ್ಲಿ ಸುಖ ಇದೆ, ಅದಂತೂ ಅನುಭವಕ್ಕೆ ಬರ್ತಾ ಇಲ್ಲ. ಈ ಸುಖ ಅಂತ ಏನು ಬರ್ತಾ ಇದೆ, ಇದು ಎಲ್ಲಿಂದ ಬರ್ತಾ ಇದೆ? ಜೀವನಿಗೆ ಸುಖ ಕೊಡಲಿಕ್ಕೆ ಅದು ಎಲ್ಲಿಂದ ತಯಾರು ಮಾಡಿ ಕೊಡಬೇಕು? ದೇವರು ಕೊಡಬೇಕು ಅಂದರೂ ಕೂಡ ಇರೋದೇ ಮೂರು, ಒಂದು ಜೀವ, ಒಂದು ಜಡ, ಒಂದು ಪರಮಾತ್ಮ. ಹೌದಾನೆ? ಇದರಲ್ಲಿ ದೇವ ನಮಗೆ ಸುಖ ಕೊಡತಾ ಇದ್ದಾನೆ, ಜಡ ಅದು ನಮಗೆ ಸುಖ ಕೊಡಲ್ಲ, ಯಾಕೆ ಅದು ಜಡ. ಇನ್ನು ಮಿಕ್ಕ ಜೀವರಾಶಿ ಸ್ವಯಂ ಅವರಿಗೆ ಸುಖ ಇಲ್ಲ, ಒಳಗೆ ಬಂಧ ಆಗಿದೆ. ಇನ್ನು ಸುಖ ಕೊಡುವವನು ಯಾರು? ದೇವರು. ಸುಖ ಎಲ್ಲಿಂದ ಕೊಡ್ತಾನೆ? ಈ ಜೀವನ ಸ್ವರೂಪ ದೇಹದಲ್ಲೇ ಆನಂದ ಇದೆ, ಅದು ಬಂಧ ಆಗಿದೆ. ಇನ್ನು ಕೊಡಬೇಕಾದ ಸುಖ ಅಂದರೆ ತನ್ನ ಸುಖ ಕೊಡ್ತಾನ? ಕೊಡಲ್ಲ, ಯಾಕೆ? ತನ್ನ ಸುಖ ತನ್ನಿಂದ ಅಭಿನ್ನ. ಹಾಗಾದರೆ ಎಲ್ಲಿಂದ ಸುಖ ತಂದು ಕೊಡ್ತಾನೆ ಜೀವರಿಗೆ? ಈ ತಿನ್ನೋದು ಕುಡಿಯೋದು ನಾನಾ ಭೋಗಗಳು ಪಡ್ತೀವಲ್ಲ, ಈ ಭೋಗ ಅಂದರೆ ಏನು? ಈ ಸುಖ ಅಂದರೆ ಏನು? ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ಸುಖ? ಅದಕ್ಕೆ ತುಂಬ ಸುಂದರ ಉತ್ತರ ಕೊಡ್ತಾರೆ. ಸುಖ ಅಂದರೆ ಇಲ್ಲಿ ಏನೂ ಅಲ್ಲ, ಮನಸ್ಸಿನ ವಿಕಾರ. ಎರಡು ವಿಕಾರ ಬರ್ತಾ ಇದೆ, ಒಂದು ಹಿತವಾದ ಮನಸ್ಸಿನ ವಿಕಾರ, ಒಂದು ಹಿತವಿಲ್ಲದ ಮನಸ್ಸಿನ ವಿಕಾರ. ಹಿತವಾದ ಈ ಜಡ ಮನಸ್ಸಿನ ವಿಕಾರಕ್ಕೆ ಸುಖ ಅಂತ ಹೆಸರಿಟ್ರು, ಹಿತವಿಲ್ಲದ ಹಿತವಲ್ಲದ ಜಡ ಮನಸ್ಸಿನ ವಿಕಾರಕ್ಕೆ ದುಃಖ ಅಂತ ಹೆಸರಿಟ್ರು. ಅದಕ್ಕೆ ಕೃಷ್ಣ ಹೇಳ್ತಾನೆ ಸುಖ ದುಃಖೇ ಸಮೇಕೃತ್ವ ಅಂತ. ಅಲ್ಲಿ ಸುಖ ಹಿತವಾಗಿದೆ, ದುಃಖ ಹಿತವಾಗಿಲ್ಲ, ಎರಡನ್ನ ಒಂದೇ ಥರ ಹೇಗೆ ನೋಡೋದು ಅಂತ ಪ್ರಶ್ನೆ ಬಂದಾಗ ರಾಘವೇಂದ್ರ ಸ್ವಾಮಿಗಳು ಎರಡು ರೀತಿ ಉತ್ತರ ಕೊಡ್ತಾರೆ. ಏನಂತ, ಈ ಸುಖ ದೇವರನ್ನ ಮರೆಸುತ್ತೆ, ದುಃಖ ಅದು ದೇವರನ್ನ ಮರೆಸುತ್ತೆ. ದೇವರನ್ನ ಮರೆಸೋ ಕ್ರಿಯೆಯಲ್ಲಿ ಎರಡು ಒಂದೇ, ಆದ್ದರಿಂದ ಎರಡನ್ನು ಸಮಾನವಾಗಿ ನೋಡು. ನೀ ಬಂದದ್ದೇ ದೇವರನ್ನ ನೆನೆಯಲಿಕ್ಕೆ, ನಿನ್ನ ಮೇನ್ ಕೆಲಸಕ್ಕೆ ಅಡ್ಡಿ ಮಾಡೋದು ಎರಡು, ಆದ್ದರಿಂದ ಆ ರೀತಿಯಲ್ಲಿ ಎರಡು ಶತ್ರುಗಳೇ, ಒಂದು ಹಿತಕರ ಶತ್ರು, ಒಂದು ಹಿತವಿಲ್ಲದ ಶತ್ರು, ಹಿತವಲ್ಲದ ಶತ್ರು. ಇದು ಹಿತಶತ್ರು ಬಾಧೆ ಜಾಸ್ತಿ, ಹಿತವಲ್ಲದ ಶತ್ರು ಗೊತ್ತಾಗುತ್ತೆ ಇದು ಬೇಡ ಬೇಡ ನಮಗೆ ದುಃಖ. ಯಾರಾದರೂ ಇಲ್ಲಿ ಬಂದು ಪ್ರದಕ್ಷಿಣೆ ಮಾಡಿ ದುಃಖ ಬೇಕು ಅಂತ ಅಪ್ಲಿಕೇಶನ್ ಹಾಕೋರಿದ್ದಾರಾ? ಇಲ್ಲ ನೋಡಿ, ಯಾರು ಹಾಕಲ್ಲ. ಎಲ್ಲರೂ ಹಾಕೋದು ಯಾವುದಕ್ಕೆ ಅಪ್ಲಿಕೇಶನ್? ಸುಖ ಬೇಕು, ಸುಖ ಬೇಕು. ಆ ಸುಖ ಏನು ಅಂದರೆ ದೇವರನ್ನ ಮರೆಸುವ ವಿಷ. ಅದೇ ಹೇಳುತ್ತಾರೆ ಒಳಕೋತವರು, ನಿಮಗೆ ಈ ಜನ್ಮದಲ್ಲಿ ನಿಮ್ಮ ಕರ್ಮಾನುಸಾರ ದೇವರನ್ನ ಮರೆಸುವ ವಿಷ ಅನುಭವಿಸಲೇಬೇಕು. ಸುಖ ಕೊಟ್ಟೇ ಕೊಟ್ಟಿದ್ದೇವೆ, ನೀವು ಈ ಸುಖ ಬಂದ ಕಾಲಕ್ಕೇನೆ ದೇವರನ್ನ ಮರೆಯದೆ ಗಟ್ಟಿಯಾಗಿದ್ದು ಬರಬೇಕು. ಅಂಥ ಕಾಲಕ್ಕೆ ಇನ್ನಷ್ಟು ನಮ್ಮ ಸುತ್ತು ಪ್ರದಕ್ಷಿಣೆ ಮಾಡಿ ನಮ್ಮ ತಲೆ ಮೇಲೆ ಪಂಚಾಮೃತ ಮಾಡಿಸಿ ಕೇಳಿದ್ದೇನಯ್ಯ, ಇನ್ನೊಂದು ಪ್ಯಾಕೆಟ್ ವಿಷ ಕೊಡಿ, ಇನ್ನು ಸ್ವಲ್ಪ ಸುಖ ಕೊಡಿ ಅಂದರೆ ಏನಂತ ಅರ್ಥ? ನಿನ್ನ ಮರೆಯುವ ವಿಷ ಇನ್ನ ಸ್ವಲ್ಪ ಕೊಡು ಅಂತ ದೇವರನ್ನ ಕೇಳಿದ್ದಾಯಿತು. ದೇವ ಕೊಡ್ತಾನ? ನೀವೇ ಇದ್ದೀರಾ, ನಿಮ್ ಮಕ್ಕಳು ಬಂದ್ರು, ನಿಮ್ ಮೇಲೆ ಪುಷ್ಪವೃಷ್ಟಿ ಮಾಡಿದ್ರು, ತುಂಬಾ ಎಲ್ಲ ಹೆಲಿಕಾಪ್ಟರ್ ಇಂದ ಪುಷ್ಪವೃಷ್ಟಿ ಮಾಡಿದ್ರು, ಎಲ್ಲ ಮಾಡಿದ್ರು. ನಮ್ ರಾಮಚಂದ್ರಾಚಾರ ಮಾಡ್ತಾರಲ್ವ ಆತರ ಎಲ್ಲಾ ಮಾಡಿಬಿಟ್ರು. ಮಾಡಿದ ಮೇಲೆ ನಿಮ್ಗೆ ಬಹಳ ಸಂತೋಷ ಆಯ್ತು, ಏನ್ ಬೇಕಪ್ಪ ಅಂತ ಕೇಳಿದೀರಾ. ಕೇಳಿದ ಕೂಡಲೇ ಒಂದು ಪ್ಯಾಕೆಟ್ ವಿಷ ಕೊಡಿ ಅಂತ ನಿಮ್ ಮಕ್ಕಳೇ ಕೇಳಿದ್ರು. ಕೊಡ್ತೀರಾ? ಹೋಗ್ಲಿ ಬಿಡಿ, ಪಾಪ ಹೂವಿಂದ ಅಭಿಷೇಕ ಮಾಡಿದ್ರು, ಎಲ್ಲಾ ಕೊಟ್ರು, ಒಂದ್ ಪ್ಯಾಕೆಟ್ ವಿಷ ಕೊಟ್ಬಿಡೋಣ ಅಂತ ಕೊಡ್ತೀರಾ? ಅಪ್ಪನಾಣೆ, ನೀ ಏನು ಮಾಡಿದ್ರು ಕೊಡಲ್ಲ ಅಂತೀರಾ. ಅದಕ್ಕೆ ನಾವು ಇಷ್ಟು ಸುತ್ತು ತಿರುಗಿದ್ರು ಕೂಡ ಈ ಜನ್ಮದಲ್ಲಿ ಎಷ್ಟು ಫಿಕ್ಸ್ ಆಗಿರುತ್ತೋ ಅದು ಬಿಟ್ಟು ದೇವ ಒಂದು ಚೂರು ಸುಖ ಹೆಚ್ಚು ಕೊಡಲ್ಲ. ಕೊಡಲ್ಲ ಸರಿ, ನಾವು ಕೇಳಬಹುದಾ? ಕೇಳಲೇಬಾರದಲ್ಲ, ಅದನ್ನೇ ಹೇಳುತ್ತಾ ಇದ್ದಾರೆ. ಮತ್ತೆ ಸುಖ ನೋಡಿ, ಇವತ್ತು ಗೊತ್ತಾಯ್ತಾ ಸುಖ ಅದು ವಿಷ ಕೇಳಬಾರ್ದಂದು ಗೊತ್ತಾಯ್ತಾ? ನಾಳೆ ಬೆಳಿಗ್ಗೆ ಕೇಳಿರ್ತೇವೆ. ನಾಳೆ ಬೆಳಿಗ್ಗೆ ಯಾಕೆ? ಪ್ರವಚನ ಮುಗಿದುಕೊಳ್ಳೇ ಶುರು ಮಾಡಿರ್ತೇವೆ ಕೇಳಲಿಕ್ಕೆ. ಯಾಕೆ? ಲಿಂಗ ಶರೀರದ ಪ್ರಭಾವ ಅಂದ್ರು, ಅದು ಮೋಹವನ್ನ ಉಂಟು ಮಾಡುತ್ತೆ. ಇದರಲ್ಲಿ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂತ ಈ ಲಿಂಗ ಶರೀರದ ಇನ್ಗ್ರೀಡಿಯೆಂಟ್ಸ್ ಯಾವುದು ಯಾವುದು ಅದರ ಒಳಗೆ, ಅಂದರೆ ಅವಿದ್ಯಾ, ಕಾಮ, ಕರ್ಮ ಅಂತ ಮೂರು. ಆ ಅವಿದ್ಯೆಯಲ್ಲಿ ಐದು ಶಾಖೆಗಳು ಯಾವುದು ಯಾವುದು ಅಂದರೆ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂತ. ಇದು ಆ ರೀತಿಯಲ್ಲಿ ಲಿಂಗದೇಹ ಐದರ ಮೂಲಕ ನಮ್ಮ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಐದು ಪಾದಗಳನ್ನು ಇಟ್ಟು ನಮ್ಮ ಮೇಲೆ ಕಂಟ್ರೋಲ್ ಮಾಡುತ್ತಾ ಇದೆ. ದೃಷ್ಟಾಂತ ಹೇಳಬೇಕಾದ್ರೆ, ಈ ಸಿಗರೆಟ್ ಸೇದೋರು ಹೆಂಡ ಕುಡಿಯೋರು ಇರ್ತಾರೆ, ಅವರನ್ನು ನೋಡಿದ ಕೂಡಲೇ ಎಲ್ಲರಿಗೂ ಉಪದೇಶ ಕೊಡಬೇಕು ಅನ್ಸುತ್ತೆ ಅಲ್ಲ. ಕಾಣಿಸಿದ ಕೂಡಲೇ ಯಾಕೆ ಸೇತೀಯ ಸಿಗರೆಟ್ಟು, ಅದರಿಂದ ತುಂಬಾ ತೊಂದರೆ ಇದೆ, ಸೇದ್ಬೇಡ ಅಂತ. ಅದರಿಂದ ಆಗುವ ನಷ್ಟಗಳು, ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಎಂದು ಒಬ್ಬರು ಹೇಳಿದರು. ಇನ್ನೊಬ್ಬರು ಇನ್ನೂ ಏನೇನೋ ಹೇಳಿದರು. ಕೊನೆಗೆ ಈ ಕುಡಿಯುವವ ಇದ್ದಾನಲ್ಲ, ಅವನು ಕೊನೆಗೆ ಬಾಯ್ಬಿಟ್ಟ, ನಿಮ್ಗಿಷ್ಟೇ ಗೊತ್ತು, ನಂಗೆ ಇನ್ನೂ ಎರಡು ಜಾಸ್ತಿ ಗೊತ್ತು ಅಂತ ಅವನು ಹೇಳಿದ. ಏನು ಸಿಗರೆಟ್ ಕುಡಿದ್ರೆ ಏನಾಗುತ್ತೆ ಅನರ್ಥ ಅಂತ ಈ ಸಿಗರೆಟ್ ಕುಡಿಯುವ ಹೇಳಿದವ್ರಿಗಿಂತ ಹೆಚ್ಚು ಹೇಳಿದ. ಅವ್ರಿಗೆ ಆಶ್ಚರ್ಯ ಆಯಿತು, ಅಲ್ಲಯ್ಯ ಇಷ್ಟು ಗೊತ್ತು ತಿಳ್ಕೊಂಡವ ಮತ್ತೆ ಕುಡಿತಾ ಇದೆಯಾ, ಅದೇ ವಿಶೇಷ ಅಂದ. ಅನರ್ಥ ಅಂತ ಗೊತ್ತಿದ್ರೂ ಕೂಡ ಮಾಡೋದೇನದಲ್ಲ ಮಹಾಮೋಹ, ಅದರಲ್ಲಿ ಟಾಪ್ ಮೋಸ್ಟ್ ಮಹಾಮೋಹ. ಇನ್ನು ಅದಕ್ಕಿಂತ ಅಪ್ಪನಾಣೆ ಯಾವುದು? ತಾಮಿಶ್ರ, ಅಂಧತಾಮಿಶ್ರ ಅಂತ ಬರುತ್ತೆ. ನಾನು ಹೇಳಿದ್ದು ಬರೇ ಸಿಗರೆಟ್ವರಿಗೆ, ಇನ್ನೊಂದು ಯಾವುದಿದೆ ಗೊತ್ತಾ? ಅದು ಹೇಳ್ತಾರೆ ವಿಜಯದಾಸರು ತುಂಬಾ ಸುಂದರವಾಗಿ ಹೇಳ್ತಾರೆ, ಸ್ವಾಮಿ ಏನು ಬೇಕಾದರೂ ಮಾಡು, ನನ್ನ ಶಿಷ್ಟನೆಂದೆನಿಸು, ಭ್ರಷ್ಟನೆಂದೆನಿಸು, ಕುಷ್ಟನೆಂದೆನಿಸು, ಏನು ಬೇಕಾದರೂ ಮಾಡಿಸು, ಜನರಿಂದ ಸನ್ಮಾನ ಮಾಡಿಸು, ಅಪಮಾನ ಮಾಡಿಸು, ಕತ್ತೆ ಕೋಳಿ ಮೊದಲಾದ ನೀಚ ಜನ್ಮಗಳಲ್ಲಿ ಹುಟ್ಟಿಸು, ಏನು ಬೇಕಾದರೂ ಮಾಡಿಸು, ಒಂದು ಮಾತ್ರ ಮಾಡಿಸಬೇಡ ಹರಿಯೇ. ಏನದು? ನೀನೇ ನಾನನ್ನುವ ಮತದಲ್ಲಿ ಪುಟ್ಟಿಸಬೇಡ ಹರಿಯೇ. ಎಂಥ ಭೀಕರವಾದದು! ಬ್ರಹ್ಮಹತ್ಯಾ ದೋಷ, ನಾನೇ ದೇವರು ಅಂದರೆ ಬ್ರಹ್ಮಹತ್ಯಾ ದೋಷ, ಅದು ಗೊತ್ತಿಲ್ಲದೇ ಮಾಡಿಬಿಡ್ತಾ ಇರ್ತೇವೆ. ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ಈ ಲಿಂಗ ಶರೀರದ ಪ್ರಭಾವ ಎಂಥದ್ದು ಅಂದರೆ ಬಲವಂತವಾಗಿ ಮೂಗಿಡಿದು ಮಾಡಿಸಿದಂತೆ ನಮ್ಮ ಮೇಲೆ ಪ್ರಭಾವ ಬೀರುತ್ತಾ ಇರುತ್ತೆ. ಇಷ್ಟು ಲಿಂಗ ಶರೀರದ ಪರಿಚಯ ಮಾಡಿಕೊಟ್ಟದ್ಯಾಕೆ? ಅಯ್ಯೋ ಲಿಂಗ ಶರೀರ ಹೀಗಿರುತ್ತಂತೆ ಅಂತ ಹೇಳಿ ಹೋಗ್ಲಿಕ್ಕಲ್ಲ, ಈ ಲಿಂಗ ಶರೀರದ ಪ್ರಭಾವ ಹೀಗಿದೆ, ಮತ್ತೇನು ಮಾಡಬೇಕು ಮುಂದೆ? ಈ ಲಿಂಗ ಶರೀರದೊಳಗೆ ಅದು ಹೇಗೆ ನಮ್ಮನ್ನು ಕಟ್ಟಿ ಹಾಕ್ತಾ ಇದೆ, ಇಷ್ಟು ಮೋಹ ಕೊಡ್ತಾ ಇದೆ ಅಂದರೆ, ಅದಕ್ಕೆ ಹೇಳ್ತಾರೆ ಅದು ಜಡ. ಜಡವಾದ್ದು ಚೇತನವನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನೇ ಭಗವಂತನೇ ಲಿಂಗ ಶರೀರದೊಳಗೆ ಅದೇ ಹೆಸರಿಂದ ಅದರ ಆಕಾರದಲ್ಲಿದ್ದುಕೊಂಡು ಅದರ ಮೂಲಕ ನಮ್ಮನ್ನು ಕಟ್ಟಿ ಹಾಕ್ತಾ ಇದ್ದಾನೆ. ಆಧ್ಯಾತ್ಮ ರಸರಂಜನೆಯಲ್ಲಿ ತುಂಬ ಸುಂದರವಾಗಿ ಕೇಳುತ್ತಾರೆ ಭಗವಂತನನ್ನು, ಸ್ವಾಮಿ ನಿನ್ನ ಕಡೆ ಮನಸ್ಸು ಕೊಡೋ, ನನ್ನ ಮನಸ್ಸಿಗೆ ಬಾರೋ, ಮನಕ್ಕೆ ಬಾರೋ ಹರಿಯೇ, ಬಾರೋ ಮನಕ್ಕೆ ಗೋವಿಂದ ಕರೆದರಲ್ಲ ಆ ಥರ ಕರೀತಾರೆ. ಏಹಿ ಪಾಹಿ ಪಾಂಡವ ಪಾಲಕ ಅಮಿತ ಪಾಪಿನಂಭವ ತಾಪತಃ ಏಹಿ ಮಾನಸ ಮಂದಿರಾಂಗಣ ದೇಶ ಮೀಶ ನಮೋಸ್ತುತೆ ಅಂತ ಹೇಳಿದಾಗ, ಹೇ ಸ್ವಾಮಿ ಮನಸ್ಸಿಗೆ ಬಾ. ಆವಾಗ ದೇವ ಅಂದ, ನಾನು ಬರಲ್ಲ ಅಂದೆ. ಯಾಕೆ? ನಿನ್ನ ಪಾಪ ಅಡ್ಡಿ ಕೂತಿದೆ, ನಿನ್ನ ಮನಸ್ಸಿಗೆ ನಾನು ಬರಲ್ಲ. ಯಾಕೆ ಅಂದರೆ ನಿಮ್ಮ ಮನಸ್ಸಲ್ಲಿ ತುಂಬ ಪಾಪ ಕೂತಿದೆ, ಆದ್ದರಿಂದ ನಿನ್ನ ಪಾಪ ನಿನ್ನನ್ನು ಅಡ್ಡಿ ಮಾಡತಾ ಇದೆ, ನಾ ಬರಲ್ಲ ಅಂದ. ಅವಾಗ ಇವರಂದ್ರು, ಅಲ್ಲಯ್ಯ ಪುಣ್ಯ ಪಾಪ ನಾನು ಅಡ್ಡಿ ಮಾಡ್ತಾ ಇದೆ ಅಂತ ಹೇಳ್ತೀಯಲ್ಲ, ಈ ಪುಣ್ಯ ಪಾಪ ಅದು ಜಡವೋ ಚೇತನವೋ ಅಂತ. ಅರೇ ಇಲ್ಲ ಅದು ಜಡ, ಮತ್ತೆ ನನ್ನ ಹೇಗೆ ಕಟ್ಟಿ ಆಗ್ತಾ ಇದೆ? ನೀನೇ ಅಲ್ವಾ ಏನದು, ಪುಣ್ಯದೊಳಗೆ ಪುಣ್ಯನಾಮಕನಾಗಿ ಪಾಪದೊಳಗೆ ಪಾಪನಾಮಕನಾಗಿದ್ದುಕೊಂಡು ಅದರ ಮೂಲಕ ಕಟ್ಟಿ ಹಾಕೋದು ನೀನೇ. ಪುಣ್ಯ ಪಾಪಮಪಿ ತ್ವಮೇವಹಿ ದೇವ ಗುಹ್ಯಮಿದಂ ಪರಂ. ನೀನೇ ಇದು ದೇವಗುಹ್ಯ, ದೇವತೆಗಳಿಗೆ ಗೊತ್ತು. ಪುಣ್ಯದೊಳಗೆ ಪುಣ್ಯನಾಮಕನಾಗಿ ಪಾಪದೊಳಗೆ ಪಾಪನಾಮಕನಾಗಿ ಕಟ್ಟಿ ಹಾಕ್ತಾ ಇದೀಯ, ಮತ್ತೆ ಆ ಪಾಪ ಕರ್ಮ ಬಂಧನದಿಂದ ಬಿಡಿಸಬೇಕಾಗಿದ್ದು ನೀನು. ನಾನು ನನಗಾಗುತ್ತಾ? ನೀನೇ ಬಿಡಿಸಬೇಕಯ್ಯ ಹರಿಯೇ. ಅಂದರೆ ಆವಾಗ ಭಗವಂತ ಹೇಳಿದ, ಈ ಕರ್ಮಬಂಧನ ಬಿಡಿಸಬೇಕಾದರೆ ನನ್ನನ್ನು ನೆನೆಯಬೇಕು. ಎಂಥ ನನ್ನನ್ನು ನೆನೆಯಬೇಕು? ಅದರ ಡೆಫಿನೇಷನ್ ಇದೆ. ಹೇಗೆ? ಯಾವ ಕರ್ಮಬಂಧನದಿಂದ ನೀವು ಬಿಡುಗಡೆ ಆಗಬೇಕೋ ಆ ಕರ್ಮದೊಳಗೆ ಕರ್ಮ ನಾಮಕನಾಗಿ ನಾನೇ ಇದ್ದೇನೆ. ನೀವು ಆ ಕರ್ಮದೊಳಗಿರುವ ನನ್ನನ್ನು ನೆನೆದರೆ ಆ ಕರ್ಮ ಬಂಧನದಿಂದ ಬಿಡಿಸ್ತೇನೆ, ಕರ್ಮದೊಳಗಿರುವ ನನ್ನನ್ನು ನೆನೆಯದಿದ್ದರೆ ಕರ್ಮ ಬೆಳೆಸ್ತೇನೆ. ಇಷ್ಟು ರಹಸ್ಯ ಹೊರಗೆ ಹಾಕ್ತಾ ಬರ್ತಾರೆ. ಇದು ಯಾವುದೂ ಗೊತ್ತಿಲ್ಲದೆ ಬೆಳಿಗ್ಗೆದ್ದ ಕೂಡಲೇ ಈ ತಂಬಿಗೆಯಲ್ಲಿ ನೀರು ಆ ಅರ್ಘ್ಯ ಪಾತ್ರೆಯಲ್ಲಿ ಹಾಕಿದೆ, ಸಾರಿಗ್ರಾಮದ ಮೇಲೆ ಸುರದೆ ಮಾಡಿದೆ ಅಂತ ಎಲ್ಲ ಭ್ರಾಂತಿಯಲ್ಲಿ ಹೋಗ್ತಾ ಇದ್ರೆ ಒಳಗೆ ಭಗವಂತ ಮಾಡುವ ಉಪಕಾರ ಹೇಗಿದೆ? ಈ ತತ್ವಜ್ಞಾನದ ಲೋಪ ಇದ್ರೆ ಹೇಗಯ್ಯ ಇದು ಸಾಧನೆ ಅಂತ ಅರಣ್ಯಕಾಚಾರ್ಯ ಎಚ್ಚರಿಕೆ ಕೊಡ್ತಾರೆ. ಸರಿ, ಇಷ್ಟೆಲ್ಲ ಕೊಟ್ರು, ಲಿಂಗ ದೇಹ ಕೊಟ್ಟ, ಅಂದ್ರೆ ಇದ್ದದ್ದನ್ನೇ ಅಂಟು ಕೊಟ್ಟ ಲಿಂಗ ದೇಹ, ಮೇಲೆ ಅನಿರುದ್ಧ ದೇಹ ಕೊಟ್ಟ, ಅದರ ಮೇಲೆ ಸ್ಥೂಲ ದೇಹ ಕೊಟ್ಟ. ಇಷ್ಟೆಲ್ಲ ಕೊಟ್ಟರೆ ಏನಾಯಿತು? ನಮಗೆ ಬಂಧನ ಬಂತು ಅಂದರೆ ಇನ್ನೂ ಬರಲಿಲ್ಲ ಬಂಧನ ಅಂದರು. ಹೌದಾ, ಇವೆಲ್ಲ ಬಂಧನ ಅಲ್ವಾ ಅಂದರೆ ಹೇಳುತ್ತಾರೆ, ಸುಪ್ತಿ ಆದವು, ಒಳ್ಳೆ ಗಾಢ ನಿದ್ರೆ ಬಂತು. ನಮಗಿರೋದು ಮೂರು ಅವಸ್ಥೆ, ಯಾವುದು? ಜಾಗೃತ ಅವಸ್ಥ, ಸ್ವಪ್ನಾವಸ್ಥ, ಸುಷುಪ್ತಿ ಅವಸ್ಥ ಅಂತ ಮೂರು ಅವಸ್ಥ. ಈ ಸುಷುಪ್ತಿಯಲ್ಲಿ ಜೀವ ಗಾಢ ನಿದ್ರೆಯಲ್ಲಿದ್ದಾಗ ಭಗವಂತನನ್ನ, ಆ ಭಗವಂತನ ಸನ್ನಿಧಾನ ಅತ್ಯಂತ ಸಮೀಪ ಸನ್ನಿಧಾನದಲ್ಲಿರುವಾಗ ಅವನಿಗೇನು ಗೊತ್ತಾಗಲ್ಲ. ಮನಸ್ಸು ಕೆಲಸ ಮಾಡಲ್ಲ, ಇಂದ್ರಿಯಗಳು ಯಾವುದು ಕೆಲಸ ಮಾಡಲ್ಲ, ಅವನು ಎಲ್ಲ ವ್ಯಾಪಾರ ರಹಿತನಾಗಿರ್ತಾನೆ. ಅಂಥ ಕಾಲಕ್ಕೆ ಅವನಿಗೆ ಲಿಂಗ ಶರೀರವೂ ಇದೆ, ಅನಿರುದ್ಧ ಶರೀರವೂ ಇದೆ, ಸ್ಥೂಲ ಶರೀರವೂ ಇದೆ. ಆದರೆ ಅದರ ಬಂಧ, ಅದರ ವ್ಯಾಪಾರ ಆ ಜೀವನ ಮೇಲೆ ಆಗ್ತಾ ಇಲ್ಲಲ್ಲ. ಅಂದರೆ ಜೀವನ ಮೇಲೆ ಇವೆಲ್ಲದರ ವ್ಯಾಪಾರ ಆಗೋದು ಅಂದರೆ ಏನು, ಯಾವಾಗ ಅಂದರೆ ಎಚ್ಚರ ಕಾಲದಲ್ಲಿ ಸ್ವಪ್ನದಲ್ಲಿ ಆಗುತ್ತೆ. ಅದು ಹೇಗಾಗುತ್ತೆ? ಮತ್ತೆ ಸುಷುಪ್ತಿಯಲ್ಲಿ ಬಂಧ ಕೊಡದೇ ಇರುವಂತಹ ಈ ಎಲ್ಲ ಶರೀರಗಳು ಎಚ್ಚರದಲ್ಲಿ ಬಂಧ ಕೊಡುತ್ತಾ ಅಂದರೆ ಹೇಳ್ತಾರೆ, ಅತಃ ಏನ ಸಹಕೃತಾಃ ಶರೀರಾದಯ ಭೋಗದಾನ ಕ್ಷಮಾಃ ತದೇವ ಮುಖ್ಯಂ ಬಂಧಕಂ. ಯಾವುದಿದ್ದರೆ ಈ ಶರೀರಗಳೆಲ್ಲವೂ ಕೂಡ ಜೀವನಿಗೆ ಸುಖವೋ ದುಃಖವೋ ಪುಣ್ಯವೋ ಪಾಪವೋ ಮಾಡಿಸಿ ಇವನನ್ನು ಕಟ್ಟಿ ಹಾಕಲಿಕ್ಕೆ ಸಮರ್ಥ ಆಗುತ್ತೋ ಈ ಶರೀರಗಳೆಲ್ಲ ಯಾವುದರ ಸಹಕಾರವಿದ್ದರೆ ಅದೇ ಮುಖ್ಯ ಬಂಧಕ ಅಂದರು. ಯಾವುದು ಬಂಧಕ ಅಂದ್ರೆ ಹೇಳ್ತಾರೆ, ತಚ್ಚ ವಿಚಾರ್ಯಮಾಣೆ ಅಭಿಮಾನ ಏವ ಭವತಿ, ಅಭಿಮಾನವೇ ಮುಖ್ಯವಾದ ಬಂಧಕ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಈ ನಾಲ್ಕು ದೇಹಗಳಲ್ಲದೆ ಈ ಅಭಿಮಾನ ಒಂದು ಬಂತಲ್ಲ, ಇದು ಎಲ್ಲಿಂದ ಬಂತು? ಹಾಂಫಟ್ ಅಂದ್ರೆ ಬಂತ ಅಂದ್ರೆ ಇಲ್ಲ, ಈ ಲಿಂಗ ದೇಹದ ಒಳಗೆ ಅವಿದ್ಯಾ ಅಂತಿದೆ, ಅಜ್ಞಾನ, ಅವಿದ್ಯಾ, ಕಾಮ, ಕರ್ಮ, ಇದು ಲಿಂಗ ದೇಹದ ಬೀಜಗಳು. ಅದರಲ್ಲಿ ಅವಿದ್ಯಾ ಏನಿದೆ, ಆ ಅವಿದ್ಯೆಯನ್ನೇ ಭಗವಂತ ತೆಗೆದ, ಅವಿದ್ಯೆಯನ್ನೇ ತೆಗೆದ, ಅಜ್ಞಾನವನ್ನು ತೆಗೆದ. ಆ ಅಜ್ಞಾನವನ್ನ ಏಳು ಶಾಖೆಗಳನ್ನಾಗಿ ಮಾಡಿದ, ಏಳು ಭಾಗಗಳನ್ನಾಗಿ ಮಾಡಿದ. ಅಜ್ಞಾನವನ್ನ ಏಳು ಭಾಗವನ್ನಾಗಿ ಮಾಡಿದ ಅಜ್ಞಾನದಿಂದ ಏಳು ರೀತಿಯಾದ ಅಭಿಮಾನಗಳನ್ನು ಕೊಟ್ಟ ಅಂತ ಹೇಳ್ತಾರೆ. ಏಳು ರೀತಿಯಾದ ಅಭಿಮಾನಗಳು ಬರ್ತಾ ಇವೆ, ಏಳು ರೀತಿಯಾದ ಅಜ್ಞಾನ, ಒಂದೇ ಅಜ್ಞಾನದ ಬುಡ, ಅದು ಏಳು ಶಾಖೆಗಳಾಯಿತು. ಏಳು ಶಾಖೆಗಳಾದ ಅಜ್ಞಾನ ಅದು ಐದಕ್ಕೆ ಸೇರಿಸ್ತಾರೆ, ಏಳು ಅಂತಲೂ ಹೇಳುತ್ತಾರೆ, ಅದನ್ನು ವಿಸ್ತಾರ ಹೇಳುತ್ತಾರೆ. ಅದರಿಂದ ಏಳು ರೀತಿಯಾದ ಅಭಿಮಾನ ಬರ್ತಾ ಇದೆ. ಏಳು ರೀತಿಯಾದ ಅಭಿಮಾನದಿಂದ ಜೀವನನ್ನ ಭಗವಂತ ಕಟ್ಟಿ ಹಾಕ್ತಾ ಇದ್ದಾನೆ. ಅಲ್ಲ, ನಮ್ಮ ಪಾಡಿಗೆ ನಾವಿದ್ರೆ ಕಟ್ಟಿ ಹಾಕೋದು ಯಾಕೆ? ಏನೂ ಇಲ್ಲ, ಲಿಂಗ ದೇಹದೊಳಗೆ ಇಷ್ಟು ಕೊಳಕಿದೆ ಅಂತ ನಮಗೆ ತೋರಿಕೊಡ್ತಾ ಇದ್ದಾನೆ. ಆ ಕೊಳಕಿನಿಂದ ತೊಂದರೆ ಬಂದಾಗ ತನ್ನ ಶರಣಾಗತರಾಗುವಂತೆ ಮಾಡುತ್ತಾನೆ. ಆದ ಮೇಲೆ ನಮಗೆ ಗೊತ್ತಾಗುವಂತೆ ಕೊಳಕನ್ನು ತೆಗೀತಾ ಬರ್ತಾನೆ. ಒಟ್ಟಾರೆ ಇಷ್ಟು ಸಾಧನೆ ಮುಗಿಯೋ ಕಾಲಕ್ಕೆ ಭಗವಂತ ಈ ಕೊಳಕನ್ನು ತೆಗೆಯುವ ಉಪಕಾರ ಎಷ್ಟು ಮಾಡುತ್ತಾ ಇದ್ದಾನೆ ಎಂಬುದು ಜೀವನಿಗೆ ಅನುಭವ ಬಂದು ಮೋಕ್ಷದಲ್ಲಿ ನೆನೆದೂ ನೆನೆದೂ ಆನಂದ ಪಡಬೇಕು. ನಾವು ಒಬ್ಬರಿಗೆ ಮಾಡುವ ಉಪಕಾರ ಅವರಿಗೇನೂ ಗೊತ್ತಾಗದಂತೆ ಮಾಡೋದು ಒಂದು, ಗೊತ್ತಾಗಿ ಮಾಡೋದು ಒಂದು. ಈಗ ಭಗವಂತ ಹೇಗೆ ಮಾಡುತ್ತಾ ಇದ್ದಾನೆ? ನಮಗೇನು ಗೊತ್ತಾಗ್ತಾ ಇಲ್ಲ, ಒಳಗೆ ಇದ್ದಾನೆ, ಎಲ್ಲ ಉಪಕಾರ ಮಾಡುತ್ತಾ ಇದ್ದಾನೆ. ಅದಕ್ಕೆ ಕೇಳುತ್ತಾರೆ, ಸ್ವಾಮಿ ನೀ ಉಪಕಾರ ಮಾಡೋದು ದೊಡ್ಡದಲ್ಲಯ್ಯ, ನನ್ನ ಇಂದ್ರಿಯಗಳಲ್ಲಿದ್ದುಕೊಂಡು ಸತತ ನೋಡಿ, ತಾಯಿಯಾದರೂ ಆ ಚಿಕ್ಕ ಮಗು ಹುಟ್ಟಿರುತ್ತೆ, ಒಂದು ವಾರದೊಳಗೆ ಆ ಕೂಸನ್ನು ಎಲ್ಲರೂ ಎತ್ಕೊಂಡೇ ಇರ್ತಾರೆ, ಆ ಕೂಸನ್ನು ಬಿಡೋದೇ ಇಲ್ಲ. ಅಂಥ ಕಾಲಕ್ಕೆ ಅದರ ಬಗ್ಗೆ ಹೆಚ್ಚು ಕಾಳಜಿ ಯಾರಿಗಿರುತ್ತೆ? ತಾಯಿಗೆ ತಾನೆ. ಆ ತಾಯಿಯಾದರೂ ಸ್ವಲ್ಪ ಹೊತ್ತು ಕೂಸನ್ನು ಬಿಟ್ಟಾಳು, ಸ್ವಲ್ಪ ಹೊತ್ತು ನನಗಾಗಲ್ಲ ಅಂತ ಕೂಸನ್ನು ಪಕ್ಕಕ್ಕೆ ಕೊಟ್ಟು ರೆಸ್ಟ್ ತಗೊಳ್ತಾಳೆ. ಆದರೆ ಈ ತಾಯಿ ನಮ್ಮ ಒಳಗೆ ಇರುವ ಭಗವಂತ ಒಂದು ಕ್ಷಣ ಸ್ವಲ್ಪ ತಾನು ಪಕ್ಕಕ್ಕೆ ಹೋದರೆ ನಮ್ಮವರೇ ಸೆಳೆದು ಹಾಕ್ತಾರೆ ಹೊರಕ್ಕೆ. ಯಾಕೆ? ನಮಗೆ ಊಟಕ್ಕಾಗಲ್ಲ, ಇದಿದ್ರೆ ಹೆಣ ಅಂತ ಹೇಳಿ ಸೆಳೆದು ಹಾಕ್ತಾರೆ. ಅವ ಒಂದು ಕ್ಷಣ ಸರದರೆ ಸಾಕು. ಹಾಗಾದರೆ 24 hours ನಮ್ಮ ಸುತ್ತೇ ಇರ್ತಾನೆ, ನಮ್ದೇ ಕೆಲಸ ಮಾಡಿಸ್ತಾ ಇರ್ತಾನೆ, ವಿತೌಟ್ ಇರಿಟೇಷನ್, ವಿತ್ ಸೋ ಮಚ್ ಪೇಷನ್ಸ್. ಹೌದಲ್ವ? ನಾವಪ್ಪ ಮಾಧ್ವರು ಮುದ್ರೆನಾಮ ದೊಡ್ಡ ದೊಡ್ಡ ಅಕ್ಷತೆ ಅಂಗಾರ ಹಚ್ಕೊಂಡವರು ನಮ್ಗೆ ಸಪೋರ್ಟ್ ಮಾಡ್ಬೋದಪ್ಪ, ಬೇಡ ಅಂದಿಲ್ಲ. ಆ ರೋಡಲ್ಲಿ ನಾಯಿ ಬರುತ್ತೆ, ಅದು ನೋಡಿದ ಕೂಡಲೇ ಎಲ್ಲರೂ ಹೋಗು 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 ಅಂತ ದುಡ್ತಾ ಇರ್ತಾರೆ. ಹಾ, ಆ ನಾಯಿ, ಆ ನಾಯಿ ಒಳಗೆ ಜೀವ ಎಷ್ಟಿದೆ? ಪರಮಾಣು. ಆ ಜೀವ ಆ ನಾಯಿ ಶರೀರವನ್ನು ಹೊರಿಲಿಕ್ಕಾಗುತ್ತಾ? ಆಗಲ್ಲ. ಭಗವಂತ ಆ ಜೀವವನ್ನ ಆ ಶರೀರದಲ್ಲಿಟ್ಟು ಆ ನಾಯಿಯ ಆಕಾರದಲ್ಲೇ ತಾನಿರ್ತಾನೆ, ಇದ್ದು ಆ ಶರೀರ ಹೊತ್ತು ಅದಕ್ಕೆ ಆಲೋಚನೆ ಕೊಟ್ಟು ಇದು ತಿನ್ಬೇಕು ಇದು ಮಾಡಬೇಕು ಅಂತ ತಾನೇ ಕಾಲ ಕಾಲಕ್ಕೆ ಆಲೋಚನೆ ಕೊಟ್ಟು ಅದನ್ನು ಹೊತ್ತು ಕರ್ಕೊಂಡು ಹೋಗ್ತಾ ಇರ್ತಾನೆ. ನೋಡಿದ್ರೆ ಒಂದೇ ಹೋಗ್ತಾ ಇರುತ್ತೆ ನಾಯಿ, ಯಾರಾದ್ರೂ ಹಿಡಿಸ್ಕೊಂತಾರ? ಇಲ್ಲ, ಒಬ್ಬನೇ ಅದರಂತೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾನೆ, ಎಲ್ಲೋ ಮಲಗಿಸ್ತಾನೆ, ಎಲ್ಲೋ ಮಾಡುತ್ತಾನೆ. 24 hours ಆ ನಾಯಿಯ ಕೇರ್ ಟೇಕರ್ ಅವನು, ಪ್ರತಿಯೊಂದು ಹುಳದ ಕೇರ್ ಟೇಕರ್ ಅವನೇ. ಆದರೆ ಅವನು ಕೇಳಿದಾಗ ಏನ್ ಬರುತ್ತೆ ನಿಂಗೆ ಇವರಿಂದ? ಇಷ್ಟು ಜನರಿಗೆ ಇಷ್ಟು ಉಪಕಾರ ಮಾಡ್ತಾ ಇದ್ದಾರೆ, 24 hours ಅವ್ರ ಹಿಂದೆ ಬಿದ್ದಿರ್ತೀಯ, ಅವರು ನಿನ್ನ ಮುಖ ನೋಡಲ್ಲ ಅಂದ್ರೆ ಹೇಳ್ತಾನೆ, ಅವರು ಚೆನ್ನಾಗಿದ್ರೆ ಸಾಕು. ಹಾ, ಈ ಭಾವನೆ ಇದೆಯಲ್ಲ, ಈ ಭಾವನೆಯ ಮುದ್ದೆಯೇ ಆ ಕಾಣಿಸುವ ನರಸಿಂಹ. ಆ ನರಸಿಂಹನ ಭಾವನೆಯೇ ಗೊತ್ತಿಲ್ಲದೆ ಕಲ್ಲಿನ ಮೂರ್ತಿಗೇನೆ ನರಸಿಂಹ ಅಂತ ನಮಸ್ಕಾರ ಮಾಡಿದರೆ ಭಾವನೆ ಇಲ್ಲದ ಕಲ್ಲು ಅಂತ ದೇವರನ್ನ ಬೈದಂಗಾಗುತ್ತೆ. ಅದಲ್ಲೂ ಆಚಾರ್ಯ ಹೇಳಿದ್ರು, ನ ಪ್ರತೀಕೇನ ಹಿ ಸಹ, ಆ ಕಲ್ಲನ್ನು ನೋಡಿ ಅದೇ ದೇವರು ಅಂದುಕೋಬೇಡಿ. ಎಷ್ಟು ಸಲ ನೋಡಿ ನರಸಿಂಹದೇವರ ಹತ್ರ ಬರ್ತೀರಾ, ನಮಸ್ಕಾರ ಮಾಡ್ತೀರಾ? ಎಷ್ಟು ಸಲ ಆ ಕಲ್ಲೇ ದೇವರಲ್ಲ, ಕಲ್ಲೊಳಗೆ ದೇವ ಬೇರೊಬ್ಬನಿದ್ದಾನೆ ಎಂಬ ಎಚ್ಚರ ನಮಗೆ ಎಷ್ಟು ಸಲ ಬಂತು? ನೀವೇ ಟಾರ್ಚ್ ಹಾಕಿ ನೋಡಿಕೊಳ್ಳಿ, ಅದು ಬೆಳ್ಳಿ ಕಣ್ಣಿಟ್ಟಿದಾರಾ, ಬಂಗಾರದ ಕಣ್ಣಿಟ್ಟಿದಾರಾ, ಬೆಳ್ಳಿ ಕಿರೀಟ ಇಟ್ಟಿದ್ದಾರಾ, ಗದೆ ಹೇಗಿದೆ ಅದು ನೋಡ್ತಾ ಇರ್ತೀವಿ, ಒಳಗೊಬ್ಬ ದೇವ ಇದ್ದಾನೆ ಎಂಬುದು ಎಚ್ಚರ ಎಲ್ಲೋ ಹೋಗಿರುತ್ತೆ. ಹೋಗ್ತಾನೆ, ಆ ಎಚ್ಚರ ಬರಲಿ, ಅದು ಕೊಡ್ತಾ ಇದ್ದಾರೆ. ಹಾಗಾದರೆ ನಮ್ಮಲ್ಲಿ ಈ ಅಭಿಮಾನವನ್ನ ಭಗವಂತ ಹುಟ್ಟು ಹಾಕ್ತಾ ಬರ್ತಾ ಇದ್ದಾನೆ. ಎಷ್ಟು? ಏಳು ರೀತಿಯಾದ ಅಭಿಮಾನ, ಏಳು ರೀತಿಯಾದ ಅಜ್ಞಾನದ ಬುಡದಿಂದ ತರ್ತಾ ಇದ್ದಾನೆ. ಅದನ್ನ ಹೇಗೆ ಭಗವಂತ ಅಭಿಮಾನ ಹುಟ್ಟಾಕ್ತಾನೆ ಅದನ್ನು ಚೆನ್ನಾಗಿ ಹೇಳ್ತಾ ಬರ್ತಾರೆ. ಇಲ್ಲಿ ಹೇಳ್ತಾರೆ, ನಮಗೆ ಇರೋದು ಒಂದು ಶರೀರ, ಅಲ್ಲಿ ಇಂದ್ರಿಯಗಳು, ನಮ್ಮ ಶರೀರಕ್ಕೆ ಸಂಬಂಧಪಟ್ಟು ನಾವು ಅಂದ್ರೆ ನಮ್ಮ ಶರೀರ, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಇಷ್ಟು ಸೇರಿದೆ. ಇದಲ್ಲದೆ ನಮ್ಮ ಸುತ್ತು ಇರುವ ಜನ ಎರಡನೆಯದು, ಅದಲ್ಲದೆ ಸುತ್ತು ಇರುವ ಪದಾರ್ಥಗಳು. ಆತ್ಮ ಆತ್ಮೀಯ ವಸ್ತುಭ್ಯೋಪಿ ಅಂತ ಹೇಳುತ್ತಾರೆ. ಬಿಟ್ಟೆ ಸ್ವಾಮಿ, ಐದೇ ನಿಮಿಷ. ಅಲ್ಲ, ನನ್ನ ಸಮಯ ಮುಗಿತಾ? ಮುಕ್ಕಾಲು, 15 ನಿಮಿಷ. ಆಚಾರ ಬೇಗ ಬಂದ್ರಾ? ಅಲ್ಲ, ನಾನು ಬಂದ ಕೂಡಲೇ ಬಿಡಬೇಕು ಅಂತ ನೋಡ್ತಾ ಇದ್ದೆ. ಹೌದಾ, ಸರಿ ಆಚಾರ. ಪ್ರಾರಬ್ಧ ನಿಮಗೂ ತಪ್ಪಿದ್ದಲ್ಲ, ನನ್ನ ಪ್ರವಚನ ಕೇಳೋ ಪ್ರಾರಬ್ಧ ನಿಮಗೂ ಇದ್ದಂಗಿದೆ, ಯಾಕೆ ದೇವ ಸೆಳ್ಕೊಂಡು ಬಂದ ಅಂತ ಇದೆ. ಸರಿ, ಹಾಗಾದರೆ ನಮಗೆ ಅದಕ್ಕೆ ಆಚಾರ್ಯ ಟೀಕಾರಾಯರು ಹೇಳ್ತಾರೆ, ಭಕ್ತಿ ಅಂದರೆ ಏನು? ಸ್ನೇಹ ಅಂದರು. ಸ್ನೇಹೋ ಭಕ್ತರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ. ಆ ಸ್ನೇಹ ಅಂದರೆ ಅಂಟು, ದೇವರ ಮೇಲೆ ಅಭಿಮಾನ ಎಷ್ಟು ಬರಬೇಕು ಅಂದರೆ ಅದಕ್ಕೆ ಹೇಳುತ್ತಾರೆ, ಭಕ್ತಿ ಅಂದರೆ ಏನು ಗೊತ್ತಾ ಅಂತ ಕೇಳುತ್ತಾರೆ. ಭಕ್ತಿಯ ನಿರ್ವಚನ ಕೇಳುತ್ತಾರೆ. ಭಕ್ತಿಯ ನಿರ್ವಚನ ಸರ್ವಧಾರದಲ್ಲಿ ತುಂಬ ಸುಂದರವಾಗಿ ಕೊಡ್ತಾರೆ. ನಾವು ಭಕ್ತಿ ಅಂದುಕೊಳ್ಳೇ, ನಾವು ದೇವರ ಮೇಲೆ ಮಾಡುವ ಆದರ ಭಕ್ತಿ ಅಂತ ಹೇಳ್ತಾ ಇದೀವಲ್ಲ, ಆದರ ಆ ಭಕ್ತಿ ಶಬ್ದ ಮೊದಲು ನಿರ್ವಚನ ಕೊಡ್ತಾರೆ. ಈ ಭಕ್ತಿ ಮೊದಲು ನಿಮ್ಮಲ್ಲಿ ನಿಮಗಿರುತ್ತೆ, ಅಲ್ಲ ನಮ್ಮಲ್ಲಿ ನಮ್ಗೆ ಭಕ್ತಿನ? ಭಕ್ತಿ ಅಂದರೆ ಏನು ಗೊತ್ತಾ? ನಿಮ್ಮ ಮೇಲೆ ನಿಮಗಿರುವ ಆದರ. ಆತ್ಮ ಆತ್ಮೀಯ ವಸ್ತುಭ್ಯೋಪಿ, ನಿಮ್ಮ ಮೇಲೆ ನೋಡಿ, ವಸ್ತುಗಳ ಮೇಲಿರುವ ಆದರಕ್ಕಿಂತ, ವಸ್ತುಗಳ ಮೇಲೆ ತುಂಬ ಆದರ ನಮಗೆ, ಹೌದು, ನಮ್ಮ ಸ್ಕೂಟರು, ನಮ್ಮ ಬಿಲ್ಡಿಂಗ್, ನಮ್ಮ ಕಾರು, ನಮ್ಮಿದು, ನಮ್ದು, 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 ಹಾ, ಆದ್ಮೇಲೆ ನಮ್ಮವರು, ಅದರಲ್ಲೂ ಎರಡು ವರ್ಗ, ಸ್ವಲ್ಪ ದೂರದವರು, ಹತ್ತಿರದವರು, ಇನ್ನೂ ಹತ್ತಿರದವರು ಅಂತೆಲ್ಲ ಸರ್ಕಲ್ ಇರುತ್ತೆ. ಇದೆಲ್ಲ ಆದ್ಮೇಲೆ ಕೊನೆಗೆ ಎಲ್ಲ ಹೋಗುತ್ತೆ, ನಾನಿದ್ರೆ ಸಾಕು, ನಾನು ಲಾಸ್ಟ್ ನಾನು ಹೊಡಿತೇನೆ. ಅಂದರೆ ವಸ್ತುಗಳ ಮೇಲೆ ಅಭಿಮಾನ, ಅದಕ್ಕಿಂತ ಹೆಚ್ಚು ಅಭಿಮಾನ ವ್ಯಕ್ತಿಗಳ ಮೇಲೆ, ಅದಕ್ಕಿಂತ ಅಭಿಮಾನ ನಮ್ಮ ಮೇಲೆ ನಮಗೆ ಜಾಸ್ತಿ ಬರ್ತಾ ಇದೆ. ಇದನ್ನು ಭಕ್ತಿ ಅಂತ ಕರೆದ್ರು. ನಿನ್ನ ಮೇಲೆ ನಿನಗಿರುವ ಆದರ ಇದೆಲ್ಲ ಭಕ್ತಿ, ಇದಕ್ಕಿಂತ ಹೆಚ್ಚಾದ ಭಕ್ತಿ. ಆದರ ದೇವರಲ್ಲಿ ಎಷ್ಟು ಪಟ್ಟು ಇರಬೇಕು ಅಂದರೆ, ಆತ್ಮ ಆತ್ಮೀಯ ವಸ್ತುಭ್ಯೋಪಿ, ಅನಂತ ಗುಣಾಧಿಕ, ಅನಂತ ಪಟ್ಟು ಸ್ನೇಹ ದೇವರಲ್ಲಿ ಬರಬೇಕು ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಈ ಅಭಿಮಾನ ಭಗವಂತ ವಸ್ತುಗಳ ಮೇಲೆ, ನಮ್ಮ ಸುತ್ತಿರುವ ವ್ಯಕ್ತಿಗಳ ಮೇಲೆ, ಅದ ಮೇಲೆ ನಮ್ಮ ಮೇಲೆ ಅಭಿಮಾನ ಇದೆಯಲ್ಲ, ಅಲ್ಲಿ ಹೇಳ್ತಾ ಇದ್ದಾರೆ, ತತ್ರಾಪಿ ವಿಷಯಾಪೇಕ್ಷೆಯ, ಅಲ್ಲಿ ಹೇಳ್ತಾರೆ, ಸ್ವಗತ ಸ್ವಾಮಿತ್ವ ವಿಶೇಷ ಅಜ್ಞಾನೇನ ಶರೀರ ಇಂದ್ರ ಇಂದ್ರಿಯ ಮನೋ ವಿಷಯ ಸ್ವಾಮಿತ್ವ ಅಭಿಮಾನ. ನಮಗೆ ಈ ಶರೀರ ಇಂದ್ರಿಯಗಳು, ಇದರ ಮೇಲೆ ನಾವೇ ಬಾಸ್ ಅಂತ ನಮ್ಮ ತಲೆಯಾಗಿರುತ್ತೆ. ಇರುತ್ತಾ ಇಲ್ಲ ಹೇಳಿ, ಶಬ್ದ ಹೇಳಲ್ಲ ಅಷ್ಟೇ, ಕೈಯಾಗಿರುತ್ತೆ. ಹೇಳ್ತೀವಲ್ಲ, ಇವತ್ತು ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲ, ನಿನ್ನೆವರೆಗೂ ನಾನೇ ಮಾಡ್ತಾ ಇದ್ದೆ, ಇವತ್ತ್ಯಾಕೋ ನನಗೆ ಈ ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ನಿನ್ನೆವರೆಗೂ ನಾನೇ ಕೈ ಎತ್ತಿದೆ ಎಂದು ತಲೆಯಲ್ಲಿ ಕೂತಿತ್ತು. ಸ್ವಾಮಿಯೇ ಒಳಗಿದ್ದು ಈ ಕೈಯನ್ನ ಎತ್ತಿಸಿದ ಎಂಬ ಎಚ್ಚರ ಸುತರಾಮ್ ಇಲ್ಲ, ನಿನ್ನೆವರೆಗೂ ನಾನೇ ಎತ್ತಿದೆ, ಇವತ್ತ್ಯಾಕೋ ನನಗಾಗ್ತಾ ಇಲ್ಲ, ನಿನ್ನೆವರೆಗೂ ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲೇ ಇತ್ತು, ಇವತ್ತ್ಯಾಕೋ ಕಂಟ್ರೋಲ್ ತಪ್ತಾ ಇದೆ. ಇದೆಲ್ಲ ಶಬ್ದಗಳು ನಮ್ಮ ತಲೆಯಲ್ಲಿರುವ ಭೂತದ ಪರಿಚಯ ಮಾಡಿಕೊಡ್ತಾ ಬರುತ್ತೆ, ಹೌದಲ್ವೋ? ಮಾತು ಒಳಗಿನ ಭಾವನೆಯ ಪರಿಚಯ ಮಾಡಿಕೊಡುತ್ತಾ ಬರುತ್ತೆ. ನಮ್ಮಲ್ಲಿ ಏನು ಕೂತಿದೆ? ಎಲ್ಲ ನನ್ನ ಕಂಟ್ರೋಲಲ್ಲೇ ಇದೆ, ಸ್ವಾಮಿತ್ವ ಅಭಿಮಾನ. ಯಾಕೆ? ಇದೆಲ್ಲದರ ಮೇಲೆ ದೇವರದ್ದೇ ಹಿಡಿತ ಇದೆ ಎಂಬ ಎಚ್ಚರ ಕಳಕೊಂಡಿದ್ದಕ್ಕೆ. ಅಥವಾ ಇನ್ನೊಂದು ಮಾತು ಹೇಳಿದರೆ, ನಮ್ಮ ಶರೀರದ ಮೇಲೆ, ನಮ್ಮ ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ, ಪ್ರಾಣದ ಮೇಲೆ, ಏನು ಉಸಿರಾಟದ ಮೇಲೆ ನಮ್ಮ ಹಿಡಿತ ಚೂರೂ ಇಲ್ಲ. ವಿಷ್ಣು ರಹಸ್ಯ ಹೇಳುತ್ತಾರೆ, ಅಲ್ಲಿ ಹೇಳುತ್ತಾರೆ, ಸ್ಪಂದಿತಂ ನೈವ ಶಕ್ಯತೆ. ಲಕ್ಷ್ಮೀದೇವಿ ಮೊದಲುಕೊಂಡು ತೃಣಜೀವರಾಶಿಯ ಪರ್ಯಂತ ಎಲ್ಲರೂ ಕೂಡ ಉಸಿರಾಟವೂ ದೇವರಿಲ್ಲದೆ ಆಡ್ಲಿಕ್ಕೆ ಸಾಧ್ಯವಿಲ್ಲ. ಅವನೊಬ್ಬನೇ ಸ್ವತಂತ್ರ, ಮಿಕ್ಕವರೆಲ್ಲ ಶುದ್ಧ ಶುದ್ಧ ಅಸ್ವತಂತ್ರರು ಎಂಬುದನ್ನು ಚೆನ್ನಾಗಿ ಝಳಪಿಸಿ ಹೇಳುತ್ತಾರೆ. ಆದರೆ ಸ್ವಯಂ ನಾವು ಅಷ್ಟು ಅಸ್ವತಂತ್ರರಾಗಿದ್ದರೂ ಕೂಡ ನಮ್ಮಲ್ಲಿ ಏನು ಅಭಿಮಾನ ಬೆಳೆದಿದೆ ಅಂದರೆ, ಎಲ್ಲ ನನ್ನ ಕಂಟ್ರೋಲಲ್ಲೇ ಇದೆ, ಎಲ್ಲ ನಾನೇ ಮಾಡಿಬಿಡುತ್ತೇನೆ, ನಂದೇ ಎಲ್ಲ, ನನ್ನ ಹಿಡಿತದಲ್ಲಿದೆ ಅಂತ ಅಭಿಮಾನ ಬಂದಿದೆ. ಆ ಅಭಿಮಾನ ಎಲ್ಲೆಲ್ಲಿ ಹೆಚ್ಚು ಎಲ್ಲಿ ಕಡಿಮೆ ಅಲ್ಲೇ ಹೇಳ್ತಾರೆ. ವಿಷಯಗಳು, ಪದಾರ್ಥಗಳ ಮೇಲೆ ಅಭಿಮಾನ ನಮಗಿರುತ್ತೆ. ಅದಕ್ಕೆ ಪದಾರ್ಥಗಳ ಮೇಲೆ ಅಭಿಮಾನ ಬಂದಾಗ ಭಾಗವತದಲ್ಲಿ ಹೇಳ್ತಾರೆ, ಹಿತ್ವಾ ಆತ್ಮಪಾತಂ ಗೃಹಂ ಅಂಧಕೂಪಂ ವನಂಗತಃ ಯದ್ಧರಿಮಾಶ್ರಯೇತ. ನಮ್ಮನ್ನು ಹಾಳು ಮಾಡುವಂಥ ಮನೆಯನ್ನು ಬಿಟ್ಟು ವನಕ್ಕೆ ಹೋಗಿ ಹರಿಯನ್ನು ಆಶ್ರಯ ಮಾಡುವುದೇ ಲೇಸು ಅಂದರು. ತಲೆಗೆ ಬರೋದೇನು, ನಮ್ಮನ್ನು ಹಾಳು ಮಾಡುವುದು ನಾಲ್ಕು ಗೋಡೆ, ಮನೆ, ಅಲ್ಲಿರುವ ಪದಾರ್ಥಗಳು, ಆ ವ್ಯಕ್ತಿಗಳು, ಹೆಂಡತಿ ಮಕ್ಕಳು. ದಾಸರೋದಕ್ಕೆ ತಕ್ಕಂತೆ ಅಪ್ಪಾ ಹೆಂಡತಿ ಮಕ್ಕಳು ಸಂಸಾರ ಬಿಡೋ ಬಿಡೋ ಅಂತ ಅವರೂ ಹೇಳ್ತಾ ಇರ್ತಾರೆ. ನಮಗೆ ಕೊನೆಗೆ ತಲೆಗೆ ಬರೋದೇನು ಅಂದರೆ, ನಮ್ಮನ್ನು ಹಾಳು ಮಾಡುತ್ತಾ ಇರೋದೇ ಈ ಮನೆ, ವಸ್ತುಗಳು, ಹೆಂಡತಿ ಮಕ್ಕಳು, ಗಂಡ ಮಕ್ಕಳು, ಇವರೇ ನಮ್ಮನ್ನು ಹಾಳು ಮಾಡುತ್ತಾ ಇದ್ದಾರೆ ಎಂಬ ತಲೆಗೆ ಬಂದೀತು. ತಪ್ಪು ಕಲ್ಪನೆ ಅದು. ವ್ಯಕ್ತಿಗಳಾಗಲಿ ಪದಾರ್ಥಗಳಾಗಲಿ ಈ ನಾಲ್ಕು ಗೋಡೆಗಳಾಗಲಿ ನಮ್ಮನ್ನು ಹಾಳು ಮಾಡಲಿಕ್ಕೆ ಎಂದೂ ಆಗಲ್ಲ. ಮತ್ತೆ ನಮ್ಮನ್ನು ಹಾಳು ಮಾಡುತ್ತಾ ಇರೋದು ಯಾವುದು ಅಂದರೆ, ಅವರು ಯಾರೂ ಅಲ್ಲ, ಆ ಮನೆ ಮೇಲೆ, ಪದಾರ್ಥಗಳ ಮೇಲೆ, ವ್ಯಕ್ತಿಗಳ ಮೇಲೆ ನಮ್ಮೊಳಗೆ ಹುಟ್ಟಿದ ದುರಭಿಮಾನ. ದುರಭಿಮಾನ ಹುಟ್ಟಲಿಕ್ಕೆ ಏನು ಕಾರಣ, ನಮ್ಮೊಳಗೆ ದೋಷ ಕೂತಿದೆ. ನಮ್ಮೊಳಗೆ ಕೂತ ದೋಷದಿಂದ ನಮ್ಮೊಳಗೆ ದುರಭಿಮಾನ ಅವರ ಮೇಲೆ ಹುಟ್ಟುತ್ತಾ ಇದೆ. ಅವರಾದರೂ ಅಪ್ಲಿಕೇಶನ್ ಹಾಕ್ತಾರಾ, ಹೆಂಡತಿ ಮಕ್ಕಳು ನಮ್ಮ ಮೇಲೆ ದುರಭಿಮಾನ ಮಾಡಿ ಅಂತ ಎಂದು ಮಾಡಿ, ಅವರು ಪಾಡಿಗೆ ಅವರು ಇರ್ತಾರೆ, ಬಿಟ್ಟರೆ ಸಾಕು ಅಂತ ಇರ್ತಾರೆ. ನಾವೇ ಕಾಟ ಕೊಡ್ತಾ ಇರ್ತೀವಿ, ಅದು ಮಾಡು ಇದು ಮಾಡು ಅಂತ. ಮನೆಯಲ್ಲಿ ಒಂದು ದಿವಸ ಊರಿಗೆ ಹೋದರೆ ಅಪ್ಪ ಪ್ರಶಾಂತವಾಗಿದೆ ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಹೌದಲ್ವಾ? ಹಾಗಾದರೆ ಅವರು ನಮಗೆ ದುರಭಿಮಾನ ಮಾಡು ಅಂದ್ರ ನಾವೇ ಪಡ್ತಾ ಇದೀವಿ ಅವರ ಮೇಲೆ. ನಮ್ಮೊಳಗೆ ಎಲ್ಲದರ ಮೇಲೆ ಹುಟ್ಟಿದ ದುರಭಿಮಾನ ಏನಿದೆ, ಈ ದುರಭಿಮಾನವೇ ಗೃಹ. ಇದನ್ನ ಭಾಗವತ ಗೃಹ ಶಬ್ದದಿಂದ ಕರೆದಿದೆ. ಇಲ್ಲದಿದ್ರೆ ನಾಲ್ಕು ಗೋಡೆಗಳೇ ನಮಗೆ ಮಮತೆ ಕೊಟ್ಟು ಬಂಧನ ಮಾಡೋದಾದರೆ ಅದು ಮಠದಲ್ಲೂ ನಾಲ್ಕು ಗೋಡೆಗಳಿರುತ್ತೆ, ಹೌದು? ಎಲ್ಲ ಬಿಟ್ಟ ಸನ್ಯಾಸಿಗಳಿರುವಂತಹ ಮಠದಲ್ಲೂ ನಾಲ್ಕು ಗೋಡೆಗಳೇ ಇರೋದು. ಹಾಗಾದರೆ ಅವರಿಗೂ ಅಭಿಮಾನ ಕೊಟ್ಟೀತು ಇಲ್ಲ? ಹಾಗಾದರೆ ನಮ್ಮೊಳಗಿರುವ ದುರಭಿಮಾನ, ಅಭಿಮಾನದ ಶಾಖೆಗಳೇ ನಮ್ಮನ್ನು ಹಾಳು ಮಾಡುತ್ತಾ ಇವೆ. ಅದರಲ್ಲಿ ವಿಷಯಗಳ ಮೇಲೆ ವಿಶೇಷವಾಗಿ ಅಭಿಮಾನ ಇದೆ. ಅದಕ್ಕೆ ಹೇಳ್ತಾರೆ, ತತ್ರ ವಿಷಯಾಹ ತಾವತ್ ಅಭಿಮತಾಹ ಏವ ಸುಖ ದುಃಖಾದಿ ಪ್ರದಾಹ ನೇತರಥ. ಚೆನ್ನಾಗಿ ಹೇಳಿಬಿಡ್ತಾರೆ. ಇದನ್ನೇ ಕೃಷ್ಣ ಅಲ್ಲಿ ಹೇಳುವಾಗ, ಇಲ್ಲಿ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂತ ಹೇಳುವಾಗ, ಈ ಮಾತ್ರ ಸ್ಪರ್ಶ, ಶಬ್ದ ಸ್ಪರ್ಶ, ರೂಪರಸಗಂಧಾದಿಗಳೆಲ್ಲ ನಮಗೆ ಸುಖ ದುಃಖ ಎರಡು ಕೊಡುತ್ತೆ ಅಂತ ಹೇಳುವಾಗ ರಾಯರು ಬಹಳ ಸುಂದರವಾಗಿ ಹೇಳ್ತಾರೆ ಗೀತಾ ವಿರುತಿಯಲ್ಲಿ, ನಮಗೆ ಅದರ ಮೇಲೆ ಅಭಿಮಾನ ಬೆಳೆದರೇನೆ ನಮಗೆ ಸುಖ ದುಃಖ ಕೊಡುತ್ತೆ, ಇಲ್ಲದಿದ್ರೆ ಇಲ್ಲ ಅಂದ್ರು. ಅರ್ಥ ಆಗ್ತಾ ಇಲ್ಲ ನಮಗೆ. ಅದಕ್ಕೆ ಹೇಳ್ತಾರೆ, ಸುಂದರವಾಗಿ ತಿಳಿಸಿಕೊಡುತ್ತಾರೆ, ಸ್ವಾಭಿಮತ ಗೃಹ ಕನ್ಯಾದೀನಾಂ ಅಲಂಕಾರ ವೃದ್ಧಾದಿನ ಸುಖಾದಿ ದರ್ಶನ. ನಮ್ಗೆ ಹೇಳಬೇಕಾದ್ರೆ, ಯಾರದ್ದೋ ಮನೆ, ಇಷ್ಟು ದೊಡ್ಡ ಮನೆ, ಅದಕ್ಕೆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ, ಹೇಳಿದ್ರು ಗೃಹ ಪ್ರವೇಶ ಬನ್ನಿ ಅಂತ. ನಾವು ನೋಡ್ತೀವಿ ಅದನ್ನ ಕ್ಯಾಶುವಲ್ ಆಗಿ ನೋಡಿ, ಏನೋ ಗೃಹ ಪ್ರವೇಶ, ಹೊಟ್ಟೋಗ್ತೀವಿ. ಅದಕ್ಕೆಷ್ಟು ಮನೆ, ಅದಕ್ಕೆ ಫೆಸಿಲಿಟಿ ಎಷ್ಟು, ನಮ್ಮ ಮನೆಯಷ್ಟು ಬಾತ್ರೂಮ್ ಇದೆ ಅಲ್ಲವ್ರಿಗೆ, ಹೌದು, ಅಷ್ಟು ಕಟ್ಟಿದ್ದಾರೆ, ಎಲ್ಲ ಇದೆ ಅಂಥ ಮನೆ. ಅದನ್ನು ಹೊಗಳಬೇಕಾ? ಇಲ್ಲ. ಅಯ್ಯೋ, ಮನೆ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ, ಆಯಿತು, ಒಂದು ವಾರಕ್ಕೆ ನಮ್ಮದು ಗೃಹ ಪ್ರವೇಶ, ಇಷ್ಟೇ ಇಷ್ಟು ಮನೆ, ಅದಕ್ಕೆ ಲೈಟಿಂಗ್ ಅರೇಂಜ್ಮೆಂಟ್ ನೋಡಿ ನೋಡಿ ಆನಂದ ಪಡ್ತೀವಿ, ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ. ಅದಲ್ಲ, ಇದಕ್ಕಿಂತ ಆ ಮನೆ ಚೆನ್ನಾಗಿತ್ತಲ್ಲ. ಇಲ್ಲ. ಯಾಕಿಲ್ಲ ಅಂದರೆ, ನಂದು ಈ ಮನೆ ನಂದು ಅಂತ ಬಂತಲ್ಲ, ಆನಂದ ಬರ್ತಾ ಇದೆ. ಅದು ನಂದಲ್ಲ, ಅದು ಎಷ್ಟು ದೊಡ್ಡದಾದ್ರೇನು, ನನಗೇನು ಸುಖ ಇಲ್ಲ. ಹಾಗೆ ಯಾರದ್ದೋ ಮಗಳು ಚೆನ್ನಾಗಿ ಬೆಳೀತಾ ಇದ್ದಾಳೆ, ಅಪ್ಪ ಎಷ್ಟು ಚೆನ್ನಾಗಿದ್ದಾಳೆ ನೋಡು, ಹೇಗಿದ್ರೆ ನಂಗೇನ್ರಿ, ನಮ್ಮ ಕೂಸು ಬೆಳೆದ್ರೆ ಎಷ್ಟು ಚೆನ್ನಾಗಿ ಬಿಡುತ್ತಾರೆ. ಆ ಅದೆ ನಮ್ದು ಅಂತ ಬಂತಲ್ಲ, ಅದೆ ಕಾಗೆ ಮಗು ಕಾಗೆಗೆ ಮುದ್ದು ಅಂತ ಅಭಿಮಾನ ಕೊಟ್ಟು ಭಗವಂತ ಡ್ರೈವ್ ಮಾಡುತ್ತಾನೆ. ಹಾಗಾದರೆ ಟೋಟಲ್ ನಮ್ಮ ಸಾಧನೆ ಅಥವಾ ಏನೇನಿದೆ ಇದಕ್ಕೆ ಒಳಗೆ ಡ್ರೈವಿಂಗ್ ಫೋರ್ಸ್ ಯಾವುದು ಮೇಯ್ನ್ ಅಂದರೆ ಅಭಿಮಾನ ಅಂತ ಬರ್ತಾ ಇದೆ. ಇಲ್ಲಿ ಹೇಳ್ತಾರೆ ತುಂಬ ಸುಂದರವಾಗಿ ತಿಳಿಸಿಕೊಡ್ತಾ ಬರ್ತಾರೆ, ಈ ಶರೀರ ನಮಗೆ ತುಂಬ ಉಪಕಾರ ಮಾಡ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಶರೀರ ಇಂದ್ರಿಯೇಷು ಸ್ವಾತ್ಮನಃ ವಿಶೇಷ ಉಪಕಾರಿತಯ ವಿಶೇಷತಃ ಸ್ವಾಮಿತ್ವಾಭಿಮಾನ. ಈ ಶರೀರ ಇಂದ್ರಿಯಗಳು ನಮಗೆ ತುಂಬ ಉಪಕಾರ ಮಾಡುತ್ತಲ್ಲ, ಹೆಚ್ಚು ಟಚ್ಚಲ್ಲಿರೋದಿದೆ, ಮಿಕ್ಕದಲ್ಲಿ ಸ್ವಲ್ಪ ದೂರ, ಇದರ ಮೇಲೆ ನಮಗೆ ಸ್ವಾಮಿತ್ವ. ಇದು ನಂದೇ ನಂದೇ ನಂದೇ. ಈ ನಂದೇ ಎಂಬುದು ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ? ಅಲ್ಲಿ ಹೇಳ್ತಾರೆ ತದೈವ ತತ್ರ ಮಮತಾ ವಿಶೇಷಾತ್ ಅಸ್ಫುಟಂ ಭೇದ ಜ್ಞಾನಂ ಅಥವಾ ಸ್ಫುಟಂ ಭೇದ ಅಜ್ಞಾನಂ ಎರಡು ಹೇಳ್ತಾರೆ. ಇದರ ಮೇಲೆ ಮಮತೆ ಜಾಸ್ತಿ ಆದ್ದರಿಂದ ನಾವು ಹೇಳ್ತಾ ಇರ್ತೀವಿ, ಯಾರಾದರೂ ಪಕ್ಕದಲ್ಲಿದ್ದರೆ ಇನ್ನೊಬ್ಬರು ಬಂದು ನಮ್ಮವರೇ ಇರ್ತಾರೆ, ಅವರು ನೀವು ಚೂರು ಪಕ್ಕಕ್ಕೆ ಹೋಗ್ತೀರಾ ಇವ್ರ ಸರಿ ಮಾತಾಡಬೇಕು ಅಂದರೆ ಬೇಕಾಗಿಲ್ಲ, ಅವರು ನಮ್ಮವರೇ, ಅವರಿಲ್ಲದೆ ನೀವು ಹೇಳಿದ್ರೆ ಮಕ್ಕಳು ನಾನೇ ಕರೆದು ಹೇಳ್ತೇನೆ, ಆದ್ದರಿಂದ ಇಲ್ಲೇ ಹೇಳಿಬಿಡಿ ಅಂದರೆ ನಾನು ಅವರು ಒಂದೇ ಒಂದಾಗ್ತೀರಾ ಇಬ್ಬರು ಅಲ್ಲಲ್ಲ, ಅವರು ಬೇರೆ ನೀವು ಬೇರೆ, ಒಂದೇ ಅಂತ ಶಬ್ದ ಪ್ರಯೋಗ ಅಂದರೆ ಹಾಗೆ. ಇಲ್ಲಿ ಇನ್ನೂ ಭೀಕರವಾದ್ದು ಏನದು, ಈ ಶರೀರ ನಮಗೆ ತುಂಬ ಉಪಕಾರ ಮಾಡುತ್ತೆ, ಅದರ ಮೇಲೆ ಇದು ನನ್ನದೇ ಅಂದರೆ ನನ್ನ ಕಂಟ್ರೋಲಲ್ಲಿದೆ ಎಂಬ ಅಭಿಮಾನ ಹುಟ್ಟಿ ಬರ್ತಾ, ಇದು ಒಂದು ಜನ್ಮದ್ದಲ್ಲ ಕೋಟಿ ಕೋಟಿ ಜನ್ಮದಿಂದ ಬೆಳೆದು ಬಂದ. ಏನು ಈ ಸಪ್ಲೈಯರ್ ಪಾತ್ರೆ ಮಸಿ ಥರ ಇರುತ್ತೆ ಅಲ್ವಾ, ಆ ಸಪ್ಲೈಯರ್ ಪಾತ್ರೆ ತಿಕ್ಕಿ ಯಾರಾದರೂ ಮಸಿ ಕಳಿಬೇಕು ಅಂದರೆ ಏನಾದರೂ ಇದೆಯಾ? ಸಾಧ್ಯವೇ ಇಲ್ಲ, ಆ್ಯಸಿಡ್ ಹಾಕಬೇಕು ಅದಕ್ಕೆ. ಹಾಕಿದ್ರೇನೆ ನೋಡಿ, ಆ್ಯಸಿಡ್ ಹಾಕಿದರೆ ಪಾತ್ರೆಗೆ ತೂತು ಬೀಳುತ್ತೆ, ಮಸಿ ಹೋಗುತ್ತೋ ಇಲ್ಲೋ, ಆ ಮಸಿ ಅಂತೂ ಭೀಕರವಾಗಿ ಕೂತಿರುತ್ತೆ. ಹಾಗೆ ಜನ್ಮ ಜನ್ಮದ ಮಸಿ ಕೂತಿದೆ, ಅದಕ್ಕೆ ಭೀಮಾ ನದಿಯಲ್ಲಿ ಆ ಉಸುವಿಂದ ಈ ಮುಸುರೆ ತಿಕ್ಕಬೇಕು. ಒಂದು ಎಂಥ ಮುಸುರೆ ಕೂತಿದೆ, ಮಸಿ ಕೂತಿದೆ, ಇದನ್ನು ತಿಕ್ಕಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಆ ಶರೀರದ ಮೇಲೆ ನಾನೇ ಓನರ್ ಅಂತ ಬರ್ತಾ ಇದೆ. ಇಷ್ಟು ಬಂದರೆ ಅಡ್ಡಿ ಇಲ್ಲ, ಇದು ನನ್ನ ಕಂಟ್ರೋಲಲ್ಲಿದೆ ಈ ಶರೀರ, ಈ ಶರೀರ ನನ್ನ ಕಂಟ್ರೋಲಲ್ಲಿದೆ ಅಂತ ಬರಬೇಕಾದ್ರೆ ಮೂರು ಬರಬೇಕು, ನಾನು ಬೇರೆ, ಈ ಶರೀರ ಬೇರೆ, ಇದು ನನ್ನ ಕಂಟ್ರೋಲು ಅಂತ ಬರಬೇಕು. ಅಂದರೆ ಶರೀರಕ್ಕೂ ನನಗೂ ಮಧ್ಯ ಭೇದ ಇದೆ ಎಂಬುದು ಎಚ್ಚರ ಇದ್ರೆ ಅದು ನನ್ನ ಕಂಟ್ರೋಲ್ ಎಂಬುದು ಬರುತ್ತೆ. ಪುಸ್ತಕ ಇದು ನನ್ನ ಕಂಟ್ರೋಲು ಅಂದರೆ ಈ ಪುಸ್ತಕನೇ ನಾನಾಗ್ತೀನ ಅಲ್ಲ, ಪುಸ್ತಕ ಬೇರೆ ನಾನು ಬೇರೆ ಆದಾಗ ಇದು ನನ್ನ ಕಂಟ್ರೋಲ್ ಅಂತ ಆಗುತ್ತೆ. ಆದರೆ ಆ ಮಮತಾ ವಿಶೇಷ ಎಷ್ಟು ಬರುತ್ತೆ ಅಂದರೆ ಭೇದ ಅಜ್ಞಾನಂ. ಈ ಶರೀರಕ್ಕೂ ನಮಗೂ ಕೂಡ ಕೊನೆಗೆ ಇದೇ ನಾನು ಎಂಬುದು ಬಂದುಬಿಡ್ತಾ ಇದೆ. ಎಷ್ಟು ಬಂದಾಯಿತು ಇವತ್ತು, ಇವಾಗೇನು ಬರ್ತಾ ಇಲ್ಲ, ಬಂದು ಬಹಳ ಕಾಲ ಆಯಿತು. ಎಷ್ಟು ಈ ಶರೀರ ನೋಡಿದ ಕೂಡಲೇ ಇದು ನಾನೇ ಇದು ನಾನೇ ಇದು ನಾನೇ ಅಂತ ಬರ್ತಾ ಇದೆ. ಇದು ನನ್ನದು ಎಂಬುದು ಉಪಚಾರದ ಮಾತಾಗ್ತಾ ಇದೆ. ಪ್ರಾಕ್ಟಿಕಲ್ ಅನುಸಂಧಾನ ಏನು, ಈ ಶರೀರ ನೋಡಿದಾಗ ನಾನೇ 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 ಅಂತ ಬರ್ತಾ ಇದೆ. ಅವಾಗ ಹೇಳ್ತಾರೆ ಹೌದಾ, ಈ ಶರೀರವನ್ನು ನೋಡಿದಾಗ ಇದು ನಾನೇ ಅಂತ ಅಭಿಮಾನ ಬಂತ, ಅದರಿಂದ ಬರಲಿ ಏನಾಯ್ತು ಈಗ ಅಂದ್ರೆ ಹೇಳ್ತಾರೆ ತಸ್ಮಾಚ್ಚ ತದ್ಧರ್ಮಾಣಾಂ ಕಾರ್ಶ್ಯ ಕಠಿಣತ್ವಾದೀನಾಂ ಆತ್ಮಗತತ್ವಾಭಿಮಾನ. ಜಡವಾದ ದೇಹದಿಂದ ಅದರ ವಿಕಾರಗಳೆಲ್ಲ ಜೀವನಿಗೆ ಟ್ರಾನ್ಸ್ಫರ್ ಹೇಗಾಗುತ್ತೆ ಒಳಗಿನ ಮೆಕ್ಯಾನಿಸಮ್ ಎಲ್ಲ ಹೇಳ್ತಾ ಇದ್ದಾರೆ. ಈ ಶರೀರದ ಮೇಲೆ ಅಭಿಮಾನ ಜಾಸ್ತಿ ಆಗಿಬಿಡ್ತು, ಅಭಿಮಾನ ಜಾಸ್ತಿ ಆದದಕ್ಕೆ ಎಷ್ಟು ಟಾಪ್ ಮೋಸ್ಟ್ ಪಿಚ್ ಅಂದರೆ ನಾನೇ ಶರೀರ ಅಂಬುದು ಫಿಕ್ಸ್ ಆಗಿಬಿಡ್ತು. ಫಿಕ್ಸ್ ಆದ ಕೂಡಲೇ ಏನಾಯಿತು ಅಂದರೆ ಈ ಶರೀರ ಬಡಕಲಾದರೆ ನಾ ಬಡಕಲಾದೆ, ಈ ಶರೀರ ದಪ್ಪಕ್ಕಾದರೆ ನಾ ದಪ್ಪಕ್ಕಾದೆ. ಸಹಜ ನೋಡಿ, ಯಾರ ನೋಡಿ ಏನ್ರಿ ಇಷ್ಟು ಸಣ್ಣಕ್ಕಾದ್ರಿ? ಹೌದ್ರಿ ನಾನು ಇಷ್ಟು ಸಣ್ಣಕ್ಕಾದೆ. ನೋಡೋರಿಗೂ ಇವರಿಗೂ ಇಬ್ಬರ ತಲೆಯಲ್ಲೇನು ನಾನೇ ಸಣ್ಣಕ್ಕಾದೆ ಅಂತ ಆಗಿದ್ದು ಯಾವುದು? ಶರೀರ. ಶರೀರ ಬಡಕಲಾಯಿತು, ಜೀವ ಕಾನ್ಸ್ಟೆಂಟ್, ಅವನು ದಪ್ಪಕ್ಕೂ ಆಗಲ್ಲ ಸಣ್ಣಕ್ಕೂ ಆಗಲ್ಲ, ಹಾಗೆ ಇರ್ತಾನೆ. ಎಚ್ಚರ ಎಲ್ಲೋ ಹೋಯಿತು. ಪ್ರಾಕ್ಟಿಕಲ್ಲಿ ಏನಾಗ್ತಾ ಇದೆ, ಈ ಶರೀರ ಬಡಕಲಾದ ಕೂಡಲೆ ನಾನೇ ಬಡಕಲಾದೆ, ದಪ್ಪಕ್ಕಾದ ಕೂಡಲೆ ನಾನೇ ದಪ್ಪಕ್ಕಾದೆ, ಇದಕ್ಕೆ ಹಾರ ಹಾಕಿದರೆ ನನಗೆ ಹಾರ ಹಾಕಿದರು, ಇದಕ್ಕೆ ಹೊಡೆದರೆ ನನ್ನ ಹೊಡೆದರು. ಇದೇ ಸಪ್ತಮ ಸ್ಕಂದ ಭಾಗವತದಲ್ಲಿ ವಿಸ್ತಾರವಾಗಿ ಹೇಳ್ತಾ ಬರ್ತಾರೆ. ಯದ್ವಧಾತ್ ಪ್ರಾಣಿನಾಂಬಧ, ಈ ಶರೀರವನ್ನು ತಲೆ ಕತ್ತರಿಸಿದರೆ ಅವರನ್ನೇ ಕೊಂದಷ್ಟು ದುಃಖ ಆಗುತ್ತೆ. ಈ ಅಭಿಮಾನ ಎಷ್ಟು ಬೆಳೆದಿದೆ, ಇದರ ಪ್ರಭಾವ ಎಷ್ಟು ಅಂದರೆ ಸಾಯೋ ಕಾಲಕ್ಕೆ ಜೀವಿಯ ಪ್ರಾಣವನ್ನು ತೆಗೀತಾರಲ್ವಾ, ಆ ತೆಗೆಯೋ ಕಾಲಕ್ಕೆ ಆ ಎಷ್ಟು ಕಾಲ ಪ್ರಾಣವನ್ನು ತೆಗೀತಾರೋ ಅಷ್ಟು ಕಾಲ ಗರುಡ ಪುರಾಣ ಹೇಳುತ್ತೆ, ಶತವೃಶ್ಚಿಕದಷ್ಟಸ್ಯ ಯಾಪೀಡಾ ಸಾನುಭೂಯತೆ. 100 ಚೇಳು ಯಾವಾಗಾದ್ರೂ ಕಚ್ಚಿದೆಯಾ ನಿಮಗೆ ಗೊತ್ತಿಲ್ಲ, ಒಂದ್ಸಲ ನೋಡಿ ಟ್ರೈ ಮಾಡಿ, ಒಂದು ಸಲ ಚೇಳಿದ್ರೆ ಕಚ್ಚಿಸ್ಕೊಂಡು ನೋಡಿ, ಅಂದ್ರೆ ಗೊತ್ತಾಗ್ಬೇಕಲ್ಲ ಎಷ್ಟು ನೋವು ಇರುತ್ತೆ ಅಂತ, ಅನುಭವಕ್ಕೆ ಬರುತ್ತೆ, ಇಲ್ಲ ಸುಮ್ಮನೆ ಬರೇ ಬಾಯಿ ಮಾತಾಗುತ್ತೆ. ಹಾ, ಇರು ಕಚ್ಚಿದ್ರೆ ಸಾಕು, ಈ ಕಟ್ಟಿರುವಂತದ್ದಿರುತ್ತೆ, ಅದೊಂದ್ಸಲ ಕಚ್ಚಿದ ಕಾಲಕ್ಕೆ ಪ್ರಾಣ ಹೋಗ್ತಾ ಇರೋದನ್ನ ಚೇಳು ಕಚ್ಚಿದ್ರೆ ಹೇಗಿರಬೇಕು? ಹಾ, ಒಂದಲ್ಲ 100 ಚೇಳು ಏಕಕಾಲದಲ್ಲಿ ಕಚ್ಚಿದರೆ ಎಷ್ಟು ಆನಂದ ಆಗ್ಬೇಕು. ಅಷ್ಟು ದುಃಖ ಕ್ಷಣ ಕ್ಷಣಕ್ಕೂ ಆಗುತ್ತಂತೆ ಜೀವಿಗೆ ಪ್ರಾಣ ತೆಗೆಯುವಾಗ. ಅದಕ್ಕೆ ಕಾರಣ ಏನಯ್ಯ ಅಂದರೆ ಅಭಿಮಾನ, ಅಭಿಮಾನ ಅಂದರು. ಅಲ್ಲ, ಇದು ತಿಳ್ಕೊಂಡು ನಾವೇನು ಮಾಡುವುದು? ಇಲ್ಲಿದೆ, ಈ ಇಡೀ ಜೀವನದಲ್ಲಿ ಸಾಧನೆ ಮಾಡುವಾಗ ಸಾಧನೆಯ ಗುರಿಯಲ್ಲಿ ಗೊತ್ತ, ಅಭಿಮಾನ ಕಳ್ಕೊಳ್ಳಿ, ಅವನ ಚಿಂತನೆ ಮಾಡಿ. ಯಾರಾದರೆ ಈ ಜೀವನದಲ್ಲಿ ಅಭಿಮಾನ ಕಳ್ಕೊಂಡಿರ್ತಾರೋ ಅವರು ಸಾಯುವಾಗ 100 ಚೇಳು ಕಚ್ಚಿದ ಅನುಭವ ಇರಲ್ಲ, ಸುಖವಾಗಿ ಪ್ರಾಣ ಹೋಗುತ್ತೆ. ಇದರ ಎಂಥ ಪವರ್ಫುಲ್ ಟೇಸ್ಟ್ ಕೊಡ್ತಾ ಇದ್ದ. ಅಷ್ಟೇ ಅಲ್ಲ, ಶರೀರದಿಂದ ಹೊರಗೆ ಹಾಕ್ಬಿಡ್ತಾರೆ, ಹಾಕಿದ ಮೇಲೆ ನಾವು ಮಾತಾಡ್ತಾ ಇರ್ತೀವಿ, ಯಾರಿಗೆ ಕೇಳಿಸಲ್ಲ, ಜೀವ ಒಂದೇ ಅಳತಾ ಇರ್ತಾನೆ, ಯಾರಿಗೂ ಕೇಳಿಸಲ್ಲ, ನಮ್ಮ ಪಾಡಿ ನಾವಿರ್ತೇವೆ, ಹೊರಗೆ ಹಾಕ್ಬಿಟ್ಟಿರ್ತಾರೆ. ಆ ಶರೀರ ಹೊತ್ಕೊಂಡು ಹೋಗ್ತಾ ಇದ್ರೆ ಬೇಡ ಅಂತ ಓಡ್ತಾನೆ, ಈ ಸುಡಬೇಡಿ ಸುಡಬೇಡಿ. ಅಲ್ಲ ರೀ, ಮೊನ್ನೆ ಕಟ್ಟಿದ ಮನೆ ಯಾವುದೋ ಪ್ರಾಬ್ಲಮ್ ಬಂದು ಸೇಲ್ ಮಾಡಿದ್ರೆ ಅಯ್ಯೋ ನನ್ನ ಮನೆ ಅಂತ ಒದ್ದಾಡ್ತೀವಿ. 80 ವರ್ಷ 90 ವರ್ಷ ಇದ್ದ ಮನೆ ಇದನ್ನು ಒಮ್ಮೆಲೆ ಸುಟ್ಟು ಹಾಕ್ತೀವಿ ಅಂದರೆ ಜೀವನಿಗೆ ಎಷ್ಟು ಒದ್ದಾಟ ಇರುತ್ತೆ. ಆ ಜೀವನನ್ನು ಅಲ್ಲಿಟ್ಟು ಆ ಶರೀರ ಕರ್ಕೊಂಡು ಹೋಗ್ತಾರೆ, ಹಿಂದೆ ಬರ್ತಾನೆ, ಶರೀರ ಸುಡ್ತಾರೆ. ಶರೀರ ಸುಟ್ಟರೆ ಅಲ್ಲೇ ಕೂತಿರ್ತೀವಿ ನಾವು, ಯಾರು ಸುಡೋ ಕಾಲಕ್ಕೆ ನಮಗೇನಾದ್ರು ಬಿಸಿ ಆಗುತ್ತಾ? ಏನಾಗಲ್ಲ, ಪ್ರಶಾಂತವಾಗಿರ್ತೀವಿ. ಅದು ಫಟ್ ಅಂದ್ಕೊಳ್ಳೆ ಬರ್ತೀವಿ, ತಲೆ ಒಡೆದು ಕೂಡ ಬರ್ತೀವಿ, ಚೆನ್ನಾಗಿರುತ್ತೆ, ಬಂದು ಊಟ ಮಾಡ್ತೀವಪ್ಪ. ಆದರೆ ಆ ಶರೀರ ಸುಟ್ಟರೆ, ಜಡ ಸುಟ್ಟರೆ ತಾಪ ಯಾರಿಗಾಗುತ್ತೆ? ಜೀವನಿಗಾಗುತ್ತಂತೆ. ಅದಕ್ಕೆ ಆ ಕರ್ಮ ಮಾಡಿಸುವಾಗ ಈ ಕರ್ತೃವನ್ನು ಸ್ನಾನ ಮಾಡು ಅಂತ ಹೇಳ್ತಾರೆ. ಎಷ್ಟು ಸ್ನಾನ? 100 ಸಲ ಸ್ನಾನ ಮಾಡು ಅಂತ ಹೇಳ್ತಾರೆ. ನಾನ್ಯಾಕೆ ಮಾಡಲಿ ಅಂದರೆ ಅದಕ್ಕೆ ಹೇಳ್ತಾರೆ, ದಾಹ ಜನಿತ ತಾಪ ಉಪಶಮಾರ್ಥಂ ಅಂದರು. ಏನಿನ್ನ ದಾಹ ಆಗಿದ್ದು ಯಾವುದಕ್ಕೆ? ಶರೀರಕ್ಕೆ. ತಾಪ ಆಗಿದ್ದು ಯಾವುದಕ್ಕೆ? ಜೀವನಿಗೆ. ಅದು ಉಪಶಮನಕ್ಕಾಗಿ ಸ್ನಾನ ಮಾಡಬೇಕಾಗಿದ್ದು ಯಾರು? ಈ ಕರ್ತರುವಂತೆ. ಎಲ್ಲಿಗೆಲ್ಲಿಗೂ ಸಂಬಂಧ ಅಂದರೆ ಆ ಶರೀರ ಸುಡುವಾಗ ಯದ್ಯಪಿ ಸುಟ್ಟದ್ದು ಶರೀರ ಆದರೂ ಕೂಡ ಅದರ ಮೇಲೆ ಲಿಂಕ್ ಯಾವುದು? ಅಭಿಮಾನ ಬಿಟ್ಟಿಲ್ಲ ಜೀವನಿಗೆ. ಅದರಿಂದ ಅದನ್ನ ಸುಟ್ಟರೆ ಇವನನ್ನೇ ಸುಟ್ಟಷ್ಟು ಎಫೆಕ್ಟ್ಗೂ ಬರ್ತಾ ಇದೆ. ಅದು ಹೋಗಬೇಕಾದ್ರೆ ಆ ಜೀವ ಈ ಶರೀರ ಕರ್ತೃವಿನ ಶರೀರದಲ್ಲಿ ಇವನ ಜೊತೆಗೆ ಇದ್ದು ಇವನು ಸ್ನಾನ ಮಾಡಿದರೆ ತಾಪ ಕಳ್ಕೊಳ್ತಾನೆ, ಇವನಲ್ಲಿ ಇದ್ದುಕೊಂಡು ತಾಪ ಕಳ್ಕೊಳ್ತಾನೆ. ಪ್ರೇತರೂಪಿಯಾಗಿರತಕ್ಕಂಥ ಜೀವ ಇಷ್ಟು ಬರ್ತಾ ಇದೆ. ಅದಕ್ಕೆ ಸರಿ, ಇದೆಲ್ಲ ಕೇಳಿ ಏನು ಉಪಯೋಗ? ಯಾರಾದರೆ ಇಡೀ ಜೀವನ ಈ ಚಿಂತನೆಯನ್ನು ಮಾಡುತ್ತಾ ಅಭಿಮಾನ ಬಿಡಲಿಕ್ಕೆ ಪ್ರಯತ್ನ ಮಾಡುತ್ತಾ ಗುರುಗಳ ಅನುಗ್ರಹ ಪಡ್ಕೊಳ್ತಾರೋ ಅವರಿಗೆ ಶರೀರ ದಹನ ಆದರೂ ಕೂಡ ಅವರಿಗೆ ತಾಪ ಬರಲ್ಲ. ಶರೀರ ಪ್ರಾಣ ತೆಗೀತಾ ಇದ್ರೂ 100 ಚೇಳು ಕಚ್ಚಿದ ಅನುಭವ ಬರಲ್ಲ. ಇವೆಲ್ಲ ಜ್ಞಾನಿಗಳಿಗೆ ಸುಖವಾದ ಮರಣಕ್ಕೆ ಕಾರಣ ಆಗುತ್ತೆ. ಮೋಕ್ಷ ದೇವರ ಅನುಗ್ರಹ ಮತ್ತಿರಲಿ, ಸಾಯೋ ಕಾಲಕ್ಕಂತೂ ದುಃಖ ಇರಲ್ಲ. ಸರಿ, ಸಾಯೋ ಕಾಲಕ್ಕೆ ದುಃಖ ಇರಲ್ಲ, ಬದುಕಿದ ಕಾಲಕ್ಕೆ ಅಭಿಮಾನವೇ ಇಲ್ಲದಿದ್ರೆ ದುಃಖವೇ ಇಲ್ಲ ಅಂದ್ರು. ನಮ್ಮ ಇಷ್ಟು ದುಃಖಗಳಿಗೆ ಕಾರಣ ಯಾವುದು? ಅಭಿಮಾನ. ಹೌದ್ ತಾನೆ, ನಮ್ಮವರ ಮೇಲೆ ಅಭಿಮಾನ. ಏನು ಅಭಿಮಾನ? ಅವರು ನನ್ನ ಅಧೀನ ಎಂಬ ಅಭಿಮಾನ. ಹೌದ್ ತಾನೆ. ಅದಕ್ಕೆ ಯಾರಾದರೂ ಕೇಳಿದರೆ, ಅಯ್ಯೋ ನಮ್ಮನೇಲಿ ಇರೋದಿಬ್ಬರೇ, ನಿಮ್ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಏನು ಉಪಯೋಗ, ಒಬ್ಬರು ಮಾತು ಕೇಳಲ್ಲ. ಅಂದರೆ ವ್ಯಕ್ತಿಗಳು ಇದ್ರೆ ಇಲ್ಲ, ನನ್ನ ಕಂಟ್ರೋಲಲ್ಲಿದ್ದರೆ ನನಗೆ ಸುಖ ಅಂತ ಆ ಅಭಿಮಾನದ ಬರ್ತಾ ಇದೆ. ಕೊನೆಗೆ ಎಷ್ಟು ಅಭಿಮಾನ ಅಂದರೆ, ನಮಗೆ ಮನೆಗಲ್ಲಿ ಬರ್ತೀವಿ, ಊರಿಗೆ ಹೋಗಿರ್ತೀವಿ, ಕುರಿತಾ ಇರುತ್ತೆ ಹೆಂಡತಿ ಮಕ್ಕಳು ಹೇಗಿದ್ದಾರೋ ಏನೋ, ಏನಾಗ್ಬಿಡ್ತಾರೋ ಏನೋ, ನಾ ಬಿಟ್ಟು ಬಂದೆ ಏನಾಗ್ತಾರೋ ಏನೋ, ನಾನಿಲ್ಲದಿದ್ದರೆ ಏನಾಗ್ತಾರೋ ಏನೋ, ದುಃಖ ಅಲ್ವಾ? ಇದೇ ಇಲ್ವ ಎಲ್ಲರಿಗೂ? ಒಂದು ಸಲ ಹೋಗಿ ನೋಡೋಣ, ಅರ್ಥ ಆಯ್ತಾ? ಆಗಿಲ್ಲ, ಹೋಗೇ ನೋಡೋಣ. ಒಂದ್ಸಲ ಹೊರಗೆ ಬಂದು ಗೋಡೆ ಮೇಲೆ ಕೂತು ನೋಡೋಣ ಏನಾಗ್ತಾರೆ ಇವರು ಅಂತ. ಏನೂ ಇಲ್ಲ, ಮೊದಲನೇ ದಿವಸ ಜೋರಾಗಿ ಅಳ್ತಾರೆ, ಗ್ಯಾರಂಟಿ, ನೋ ಪ್ರಾಬ್ಲಮ್. ಎರಡನೇ ದಿವಸ ಅಳು ಚೂರು ಕಮ್ಮಿ ಆಗುತ್ತೆ, ಮೂರನೇ ದಿವಸ ಅಳು ಇನ್ನೂ ಕಡಿಮೆ ಆಗುತ್ತೆ, ನಾಲ್ಕನೇ ದಿವಸ ಇನ್ನೂ ಕಡಿಮೆ ಆಗುತ್ತೆ, ಐದನೇ ದಿವಸ ಟಿವಿ ಆನ್ ಆಗುತ್ತೆ. ಅಲ್ಲ, ಇದೇನು ಜೋಕ್ ಹಾಕ್ತೀರಾ? ಪ್ರಾಕ್ಟಿಕಲ್, ಸತ್ತವರ ಮನೆಯಲ್ಲಿ ನಾನಿದ್ದು ನೋಡಿದ್ದದು. ಮೊದಲನೇ ದಿವಸ ಎದೆ ಒಡೆಯುವಂತೆ ಅಳತಾ ಇದ್ದಾರೆ, ಅದರಲ್ಲಿ ಡೋಂಗಿತನ ಇಲ್ಲ, ನಿಜವಾಗಿ ಹತ್ರ ನನಗೆ ಡೌಟ್ ಬಂತು ಪ್ರಾಣ ಬಿಡ್ತಾರೇನೋ ಅಂತ. ಎರಡನೇ ದಿವಸ ಚೂರು ಕಮ್ಮಿ ಆಯಿತು ಅಮ್ಮ ಅಂದುಕೊಂಡೆ, ಮೂರನೇ ದಿವಸ ಕಮ್ಮಿ ಆಯಿತು, ನಾಲ್ಕನೇ ದಿವಸ ನೀರು ನಿಂತೋಯಿತು. ಎಷ್ಟು ಬರುತ್ತೆ ನೀರು ಪಾಪ, ಬಂದು ಬಂದು ಸಾಕಾಗಿರುತ್ತೆ, ಎಲ್ಲ ನಿಂತೋಯಿತು. ಐದನೇ ದಿವಸ ಸಾಕಾಯಿತು, ಹತ್ತತ್ತು ಸಾಕಾಯಿತು, ಅದಕ್ಕೆ ಚೂರು ಟಿವಿ ಆನ್ ಮಾಡಿದ್ರು. ಮಿಕ್ಕವರಿಗೆ ಟಿವಿ ಆನ್ ಮಾಡಬೇಕಂತಿಲ್ಲ, ಈ ಹುಡುಗರು ಇರ್ತಾರಲ್ಲ ಆನ್ ಮಾಡ್ತಾರೆ, ಈ ದೊಡ್ಡವರು ಕೂಡ ಚೂರು ನೋಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಟಿವಿಯಲ್ಲಿ ಎಲ್ಲ ಮನಸ್ಸಿದೆ, ದುಃಖ ಅಲ್ಲಿ ಬರುತ್ತೆ ನೋಡಿ. ಯಾವ ದುಃಖ ಅಂದರೆ, ಈ ನೋಡ್ಲಿಕ್ಕೆ ಬರ್ತಾರಲ್ಲ, ಈ ನೋಡ್ಲಿಕ್ಕೆ ಬರ್ತಾರಲ್ಲ, ನಾನು ನೋಡ್ತಾ ಇದ್ದೆ, ಇವರದ್ದು ನನಗೆ ಗುಡ್ ಆಪರ್ಚುನಿಟಿ ಅಂದರೆ, ಈ ವ್ಯಕ್ತಿಗಳಲ್ಲಿ ಭಗವಂತ ಹೇಗೆ ಪ್ರವರ್ತನೆ ಮಾಡಿಸ್ತಾರೆ ಎಂಬುದು ನೋಡಲಿಕ್ಕೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು ನನಗೆ. ಆದಮೇಲೆ ಈ ನೋಡ್ಲಿಕ್ಕೆ ಬರ್ತಾರೆ ಪರಾಮರ್ಶೆ ಮಾಡಲಿಕ್ಕೆ. ಆಟೋ ಬರುತ್ತೆ ಗೇಟ್ವರೆಗೂ, ಚೆನ್ನಾಗೇ ಇರ್ತಾರೆ. ಆ ಇಳಿದು ಗೇಟ್ ಒಳಗೆ ಬರುವಾಗ ದಳ 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 ನೀರು ಬರ್ತಾ ಇರುತ್ತೆ, ಅದು ಹೇಗೆ ಬರುತ್ತೋ ನಂಗೆ ಆಶ್ಚರ್ಯ. ಆ ಮಾತಾಡಿಸ್ಲಿಕ್ಕೆ ಬರೋರು ಅವರೇನೋ ತುಂಬ ಉಕ್ಕಿ ಬರ್ತಾ ಇದ್ದ ದುಃಖ, ಈ ಕೂತವರಿಗೆ ಅಳು ಬರ್ತಾ ಇರಲ್ಲ, ಐದು ದಿವಸ ಆಯ್ತು ಹತ್ತತ್ತು ಸಾಕಾಯಿತು. ಅವರು ಬಂದವರು ನೋಟ ಹೆಂಗಿರುತ್ತೆ, ನನಗೇ ದುಃಖ ಇದೆ, ನಿಂಗೆ ಒಂದು ಚೂರು ಅಳು ಬರ್ತಾ ಇಲ್ಲ, ನೀನೆಂತ ಹೆಂಡತಿ ಅಂತ ಅವ್ರನ್ನ ಬೈಯೋ ಅಂತ ನೋಡ ಬೈಯಲ್ಲ, ನೋಡದಲ್ಲೇ ಹೇಳ್ತಾರೆ ಇವರಿಗೆ ದುಃಖ ಯಾಕಾದ್ರೂ ಬರ್ತಾರಾ ಅಂತ. ಏನು ಹತ್ತು ಹತ್ತು ಸಾಕಾಗಿದೆ, ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ದುಃಖ ಇದೆ ಇಲ್ಲ ಅಂದಿಲ್ಲ, ಕಡಿಮೆ ಆಗ್ತಾ ಆಗ್ತಾ ಹದಿಮೂರನೇ ದಿವಸ ಬರೋಷ್ಟೊತ್ತಿಗೆ ಏನಾಗುತ್ತೆ, ಅದು ಹಬ್ಬವಾ ಅಥವಾ ವೈಕುಂಠವ ಅಂತ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲದಿದ್ದರೆ ಎಲ್ಲ ಸಂತೋಷ ತಿರುಗಾಡ್ತಾ ಇರ್ತಾರೆ, ನಾರ್ಮಲ್ ಆಗಿ ಇರ್ತಾರೆ. ಆ ಪಿಂಡ ಪ್ರಧಾನ ಆದಾಗ ಚೂರು ಕಣ್ಣೀರು ಬರುತ್ತೆ, ನಮಸ್ಕಾರ ಮಾಡ್ತಾರೆ ಅವತ್ತು, ಮತ್ತು ವರ್ಷದ ವೈದಿಕಕ್ಕೆ ಅವತ್ತು ಚೂರು ಬರುತ್ತೆ. ನಾವೇ ವರ್ಷೇ ವರ್ಷೇ ಪಿಂಡ ಪ್ರಧಾನ ಮಾಡಿದ ಕಾಲಕ್ಕೆ ಎಷ್ಟು ಜನ ಕಣ್ಣೀರು ಆಗ್ತಾ ಇದೀವಿ ರೀ? ಆಗ್ತಾ ಇಲ್ಲಲ್ಲ, ನಾವು ಸತ್ರು ಅಷ್ಟೇ, ಎಲ್ಲ ಚೆನ್ನಾಗಿರ್ತಾರೆ. ಆದರೆ ನಮ್ಮವರು ಸತ್ರು ನಾವು ಚೆನ್ನಾಗಿದ್ದೀವಲ್ಲ, ಮತ್ತೆ ನಾವು ಸತ್ರು ನಮ್ಮವರು ಚೆನ್ನಾಗಿರ್ತಾರಲ್ಲ, ಆ ಬುದ್ಧಿ ನಮ್ಗೆ ಬರಲ್ಲ. ಇದ್ದಷ್ಟು ಕಾಲ ಮನೆಯಿಂದ ಹೊರಗೆ ಬಂದ್ರೆ ಇವ್ರು ಹೇಗಿರ್ತಾರೋ 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 ಅಂತ ಒದ್ದಾಡಿ ಒದ್ದಾಡಿ ಸಾಯ್ತೀವಲ್ಲ, ಅದನ್ನೇ ಅಭಿಮಾನ ಅಂದ್ರು. ಮತ್ತೆ ಈ ಅಭಿಮಾನ ಎಲ್ಲಿಂದ ಬಂತು? ಒಳಗಿಂದ ಬಂತು, ಗೊತ್ತಾಯಿತು. ಅದನ್ನು ಕಳ್ಕೊಳ್ಳೋದು ಹೇಗೆ? ಆ ರಹಸ್ಯಗಳನ್ನು ಮುಂದೆ ಹೇಳಿಕೊಡ್ತಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.
ಜೀವನದ ಅದ್ಭುತವಾದ ಚಿತ್ರಣವನ್ನು ಷೋಡಶಿ ಗ್ರಂಥ ನಮ್ಮ ಮುಂದೆ ಕಣ್ಣು ತೆರೆದಿತ್ತದೆ. ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ ನಮಗೆ, ಆದರೆ ವಾಸ್ತವ